ಅಲ್ಲಿ ಶಾಸ್ತ್ರದ ಮಹತ್ವ, ಶಾಸ್ತ್ರದ ಮಹತ್ವ ಅಲ್ಲಿ ನೋಡುತ್ತೇವೆ, ಶಾಸ್ತ್ರದ ಮಹತ್ವ ಇಲ್ಲಿ ನೋಡುತ್ತೇವೆ. ಅದನ್ನು ಅರ್ಜುನ ಮಾಡಿದ. ಆಗ ಅವರು ಭಾರಿ ಸಂಭ್ರಮ ಪಟ್ಟು ಹೇಳ್ತಾರೆ, ಇನ್ನಾದರೂ ಯುದ್ಧ ನಿಲ್ಲಿಸಿರಿ ಅಂತ ಕೇಳಿದರೆ ನನಗೆ ಅರ್ಥನೇ ಆಗಲಿಲ್ಲ. ಅರ್ಥ ಆಗಲಿಲ್ಲ ಆದರೆ ಅನರ್ಥ ಆಯಿತು ಅಂತಲೇ ಅರ್ಥ. ನನಗೆ ಅರ್ಥ ಮಾಡಿಕೊಳ್ಳೋಕ್ಕಾಗಲಿಲ್ಲ, ಅನರ್ಥ ತಪ್ಪಿಸಿಕೊಳ್ಳೋಕ್ಕೂ ಆಗಲಿಲ್ಲ, ಫಲಿತಾಂಶ ಸ್ಥಿತಿಗೆ ಬಂತು. ಕೊನೆ ಅವ ಸಂದೇಶ ಅಂತ ಹೇಳಿದ್ರು ದುರ್ಯೋಧನ ಹೊರಟೋದ. ಯುದ್ಧ ಶುರುವಾಗಬೇಕು ಅವತ್ತಿನ ದಿವಸದ ಯುದ್ಧ. ಅಷ್ಟೊತ್ತಿಗೆ ಯಾರಿಗೆ ಸೇನಾಧಿಪತ್ಯ ಕೊಡಬೇಕು ಅಂತ ಮುಂದಿನ ಪ್ರಶ್ನೆ. ಸೇನಾಧಿಪತಿ ಇಲ್ಲದೆ ಯುದ್ಧ ಮಾಡಾಗಿಲ್ಲ. ಒಬ್ಬ ಕ್ಯಾಪ್ಟನ್ ಇರಬೇಕು, ಎಂತನಾರು ಒಬ್ಬನು ಇರಬೇಕು. ಬ್ರಿಟಿಷ್ದಲ್ಲ ಯಾರನ್ನು ಮಾಡಬೇಕು ಅಂತ ಯೋಚನೆ ಮಾಡಿ ದುರ್ಯೋಧನ ಇದರಲ್ಲಿ ಭಾರಿ ಬುದ್ಧಿವಂತ ಅವನು. ಅಂದ್ರೆ ದುರುಪಯೋಗ ತಗೊಳ್ಳೋದಕ್ಕೆ ಏನೇನು ಮಾಡಬೇಕು ಎಲ್ಲ ಮಾಡ್ತಾ ಇದ್ದ ಅವನು. ಅವನು ಯೋಚನೆ ಮಾಡ್ತಾನೆ ಯಾರಿಗೆ ಕೊಡಬಹುದು ಈಗ. ಅವನ ಮನಸ್ಸಲ್ಲಿ ಕರ್ಣನೇ ಕೊಡಬೇಕು ಅಂತಾನೆ ಇರೋದು, ಬದಲಿಗೆ ಕರ್ಣನೇ ಕೊಡಬೇಕು ನ್ಯಾಯವಾಗಿ. ಅದು ಕರ್ಣನಿಗೆ ಕೊಟ್ಟರೆ ಸೀನಿಯಾರಿಟಿ ಓವರ್ಲುಕ್ ಮಾಡಿದಾಗ ಆಗ್ತದೆ ಗೊತ್ತು ಅವನಿಗೆ. ಸರ್ಕಾರದಲ್ಲಿ ಇವತ್ತು ಕೂಡ ಸ್ವಲ್ಪ ಮರ್ಯಾದೆ ಉಳ್ಕೊಂಡಿರುತ್ತೆ, ಒಮ್ಮೆ ಮಾಡಿ ಹಾಕ್ಬಿಡ್ತಾರೆ. ಅದು ಸಾಮಾನ್ಯವಾಗಿ ಸೀನಿಯಾರಿಟಿ ಒಂದು ಬೆಲೆ ಇರಬೇಕು. ಭೀಷ್ಮರಿಗೆ ಎಷ್ಟು ವೃದ್ಧರಾದವರು, ಕರ್ಣನಿಗೆ ಹತ್ತತ್ರ 100 ವರ್ಷ, ಆಗ ಭೀಷ್ಮರಿಗೆ 800 ವರ್ಷ. ಅಂಥವ್ರು ಇಗ್ನೋರ್ ಮಾಡೋ ಸಾಧ್ಯತೆ ಇರಲಿಲ್ಲ. ಜೊತೆಗೆ ಕುರುಕುಲ ಪಿತಾಮಹರವರು, ಅವರನ್ನು ಬಿಡಲಿಕ್ಕೂ ಸಾಧ್ಯ ಇರಲಿಲ್ಲ. ಮತ್ತೆ ಓದಿದ ಸ್ಕೂಲು ಪರಶುರಾಮರ ಶಿಷ್ಯರು, ಅವ್ರು ಮೊದಲೋದ್ದವರು, ಅವರೇ ಅಲ್ಲೂ ಸೀನಿಯಾರಿಟಿನೇ. ಏಜ್ ವೈಸ್ ಸೀನಿಯಾರಿಟಿ, ಆಮೇಲೆ ಅಕಾಡೆಮಿಕ್ ಸೀನಿಯಾರಿಟಿ ಇತ್ತು, ಎಲ್ಲ ಸೀನಿಯಾರಿಟಿ ಇತ್ತು. ಅದರಿಂದ ಅವರಿಗೆ ಕೊಟ್ಟ. ಜೊತೆಗೆ ಪಾಂಡವರಿಗೆ ಅವರ ಮೇಲೆ ಗೌರವ ಇದೆ, ಆದ್ದರಿಂದ ಏನಾದರೂ ಆಗಲಿ ಅಂತ ಕೊಟ್ಟಿದ್ದ ಪಾಪ. ಆದರೆ ಭೀಷ್ಮರು ಬಿದ್ದ ಮೇಲೆ ನೆಕ್ಸ್ಟ್ ಕರ್ಣನಿಗೆ ಕೊಡಬೇಕು ನ್ಯಾಯವಾಗಿ, ಕೊಡಾಗಿಲ್ಲ. ಯಾಕೆ? ಕರ್ಣನಿಗೆ ಕೊಡಲಿಕ್ಕೆ ಅಂತ ಹೋದರೆ ಕರ್ಣನಿಗೂ ಗುರುಗಳು ದ್ರೋಣಾಚಾರ್ಯರಿದ್ದಾರೆ. ಈ ಮಧ್ಯೆ ಕರ್ಣನಿಗೆ ಬ್ರಹ್ಮಾಸ್ತ್ರ ಹೇಳ್ಕೊಡ್ಲಿಲ್ಲ, ಹೊರತು ಕೆಲವು ಹೇಳ್ಕೊಟ್ಟಿದ್ದಾರೆ ದ್ರೋಣಾಚಾರ್ಯರು. ಈ ಮಧ್ಯೆ ಅವ್ರು ಬಿಡ್ಲಕ್ಕೆ ಬರೋದಿಲ್ಲ. ಅಷ್ಟೇ ಅಲ್ಲ, ಅಲ್ಲಿ ಉಭಯ ಸೈನ್ಯಗಳಲ್ಲಿ ಯಾರ್ಯಾರು ಮಹಾಮಹಾ ಯೋಧರುಗಳಂತಿದ್ರು ಅವರಿಗೆಲ್ಲ ಗುರುಗಳಾದವರು ದ್ರೋಣಾಚಾರ್ಯರೇನೆ. ಅದಕ್ಕೆ ಅವ್ರಿಗೆ ಕೊಡಲೇಬೇಕಾಯಿತು. ಅದನ್ನು ಹೇಳ್ತಾ ಆಚಾರ್ಯ ಪ್ರಾರಂಭ ಮಾಡ್ತಾ ಇತ್ತು. ಆ ದ್ರೋಣಪರ ನಿರ್ಣಯ ಹೇಳಬೇಕಾದ್ರೆ ಹಾಗೆ ಹೇಳ್ತಾರೆ, ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯ ಮಗ್ರಂ ರಥಿನಾಂ ಸುವಿದ್ಯಂ ರಾಮಸ್ಯ ವಿಶ್ವಾಧಿಪತೇ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ. ಅಥ ಭೀಷ್ಮಪಾತ್ರರ ಅನಂತರ ಅಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ, ಅಲ್ಲಿರ್ತಕ್ಕಂಥ ಎಲ್ಲ ರಾಜರುಗಳಿಗೆ ಗುರುವಾಗಿದ್ದವರು. ಅವರಿಗೆ ಕೊಡದೆ ನ್ಯಾಯಿಗೂ ಕೊಡೋ ಸಂಭವನೆ ಇಲ್ಲ. ಅವರಿಗೆ ಕೊಡಲೇಬೇಕಾಗಿತ್ತು, ಅದಕ್ಕೆ ಕೊಟ್ಟ. ಅದು ಅಪೂರ್ವವಾದ ಮಾತು. ಎರಡು ಪಕ್ಷದಲ್ಲೂ ಯೋಧರಿದ್ದಾರೆ, ಅವರೆಲ್ಲರಿಗೂ ಕಾಬಲ್ ಗುರುಗಳು ದ್ರೋಣಾಚಾರ್ಯರು. ಇದು ಭಾರಿ ಆಶ್ಚರ್ಯ. ಎಲ್ಲ ಪಕ್ಷದಲ್ಲಿ ಎಲ್ಲರಿಗೂ ಗುರುಗಳಾದವರು ದ್ರೋಣಾಚಾರ್ಯರು. ಇಲ್ಲಷ್ಟೇ ಗುರುಗಳಲ್ಲ ಅವರು, ಮೂಲದಲ್ಲೂ ಗುರುಗಳೇ. ಬೃಹಸ್ಪತ್ಯಾಚಾರ್ಯ ದೇವಗುರುಗಳವರು, ಮೂಲದಲ್ಲೂ ಆ ಪೋಸ್ಟೆಯವರು, ಅವತಾರದಲ್ಲೂ ಅದೇ ಪೋಸ್ಟ್ ಅವರಿಗೆ. ಅಲ್ಲಿ ಶಾಸ್ತ್ರ ಗುರುಗಳು ಶಸ್ತ್ರ ಗುರುಗಳು, ಅಷ್ಟೇ ವ್ಯತ್ಯಾಸ. ಅಥಾಖಿಲಾನಾಂ ಪೃಥಿವೀಪತೀನಾಂ ಆಚಾರ್ಯಂ. ಎರಡನೇದಾಗಿ ಅಗ್ರಂ ರಥಿನಾಂ, ಮಹಾರಥಿಗಳು ಅಂತ ಏನೇನಿದ್ದಾರೆ ಕೌರವರ ಪರಿಕೆ, ಅವರ ನಂಬರ್ 1 ಅಂದ್ರೆ ಈಗ ದ್ರೋಣಾಚಾರ್ಯರೇನೆ. ನಿಜವಾಗಲೂ ದ್ರೋಣಾಚಾರ್ಯರೇನೆ. ಅಶ್ವತ್ಥಾವರನ್ನು ಬಿಟ್ಟರೆ ದ್ರೋಣಾಚಾರ್ಯಷ್ಟು ಪ್ರಬಲ ವ್ಯಕ್ತಿ ಆ ಭೀಷ್ಮರಿಗಿಂತ ದೊಡ್ಡವರು ದ್ರೋಣಾಚಾರ್ಯರೇನೆ. ಭೀಷ್ಮರೊಬ್ಬ ವಸುವಿನ ಅವತಾರ ಅಷ್ಟೇ, ಇವರು ದೇವಗುರು ಬೃಹಸ್ಪತಿ ಅವತಾರ ಇವರು. ಆ ದೃಷ್ಟಿಯಿಂದ ಇವರ ಗೌರವ ಭಾರಿ ಜಾಸ್ತಿ ಆದದ್ದು. ರಥಿನಾಂ ಅಗ್ರಂ, ಎಲ್ಲ ಮಹಾರಥಿಗಳಲ್ಲೂ ಕೂಡ ಅತ್ಯಂತ ಪ್ರಥಮ ಗಣ್ಯರಾದವರು ದ್ರೋಣರು. ಅದನ್ನೂ ಗಮನಿಸಿದ. ಎಷ್ಟು ನೋಡ್ತಾ ಇದ್ದೇನೆ ದುರ್ಯೋಧನ ನೋಡಬೇಕು. ಎಲ್ಲರ ಗುರುಗಳಾಗಿದ್ದಾರೆ ಒಂದು, ಎಲ್ಲ ಯೋಧರಲ್ಲೂ ಮಹಾಯೋಧರಾಗಿದ್ದಾರೆ ಎರಡನೇದು. ಸುವಿದ್ಯಂ, ಒಳ್ಳೆ ವಿದ್ಯಾವಂತರು. ಎಲ್ಲ ಸಾಲಾಗಿ ಹೈಲಿ ಡಿಸರ್ವ್ ಮೆರಿಟ್ ಇದೆ, ಸೀನಿಯಾರಿಟಿ ಇದೆ, ಇನ್ನೇನು ಓಡ್ಲಿಕ್ಕೆ ಮಾಡೋ ಸಾಧ್ಯತೆನೇ ಇಲ್ಲ. ಏನೋ ಒಂದು ಕಾರಣ ಕೊಡಬಹುದಲ್ಲ, ಕಾರಣ ಕೊಡಕ್ ಬರೋದಿಲ್ಲ. ಸುವಿದ್ಯಂ ಶೋಭನ ವಿದ್ಯಾವಂತಂ ಅಂತ ಒಳ್ಳೆಯ ವಿದ್ಯಾವಂತರಾದವರು. ಪರಶುರಾಮ ದೇವರ ಹತ್ರ ಓದಿದ್ದಾರೆ ಅಂದ್ರೆ ಅಂತಿಂತ ವಿದ್ಯಾವಂತರಲ್ಲ. ಕೆಲವು ಇನ್ಸ್ಟಿಟ್ಯೂಷನ್ ಬಂದ್ರೆ ಕ್ಯಾಂಪಸ್ ಸೆಲೆಕ್ಷನ್ ಅಂತ ಲಾಟೈತು. ಕೆಲವರು ಹೋಗಿ ಅಪ್ಲಿಕೇಶನ್ ಮೆದ ನಿಂತ್ಕೊಂಡು ಕ್ಯಾರಿಯರ್ ಕೇಳೋದಿಲ್ಲ, ಅಲ್ಲಿ ಅವರು ಫೈನಲ್ ಇಯರ್ ಓದ್ಬೇಕು ಹೇಳ್ಕೊಂಡು ಹೋಗ್ಬಿಡ್ತಾರೆ ಆ ಕಡೆ. ಇವತ್ತು ಸುವಿದ್ಯಂ ಭಾರಿ ವಿದ್ಯಾವಂತರಾದವರು ದ್ರೋಣಾಚಾರ್ಯರು. ಅವರು ಅರ್ಜುನಾದಿಗಳಿಗೆ ಗುರು ಹಂಚ್ಕೋಬೇಕಾದ್ರೆ ಸಾಮಾನ್ಯರಿಗೆ ಸಾಧ್ಯ ಇರಲಿಕ್ಕೆ ಸಿಕ್ಕವೇ ಇರಲಿಲ್ಲ. ಅಂಥ ವಿದ್ಯಾವಂತರಾಗಿದ್ದು ಅದಕ್ಕೆ ಇನ್ನೊಂದು ಕಾರಣ ಆಯಿತು. ಸುವಿದ್ಯಂ ಶಾಸ್ತ್ರ ವಿದ್ಯಾಪಾರಂಗತರು, ತತ್ವವಿದ್ಯಾಪಾರಂಗತರು, ಶಸ್ತ್ರವಿದ್ಯಾಪಾರಂಗತರು ಎಲ್ಲ ಹೋಗಿತ್ತಾದ್ರಿಂದ ಸುವಿದ್ಯಂ ಅಂತ. ಅದಕ್ಕೆ ಬರೀ ವಿದ್ಯಾವಂತರಿಂದ ಪ್ರಯೋಜನ ಇಲ್ಲ, ಒಳ್ಳೆ ವಿದ್ಯಾವಂತರಾಗಬೇಕು ಅಂತ ಹೇಳುತ್ತಾರೆ. ದುಷ್ಟರೆಲ್ಲ ವಿದ್ಯಾವಂತರೇ ಆಗಿರ್ತಾರೆ, ಅದು ಪರವರ್ತ ಇದ್ದಾದ್ರಿಂದ ಲೋಕನಾಶ ಮಾಡಿಬಿಡ್ತಾರೆ. ಇವತ್ತು ಒಳ್ಳೆ ವಿದ್ಯಾವಂತರು ಎಂದು ಲೋಕನಾಶ ಮಾಡತಕ್ಕಂಥವರಲ್ಲ ಅಂತ ಮಹಾನುಭಾವರು ದ್ರೋಣಾಚಾರ್ಯರು. ಕೊನೆಯದಾಗಿ ರಾಮಸ್ಯ ವಿಶ್ವಾಧಿಪತೇಹೇ ಸುಶಿಷ್ಯಂ, ಪರಶುರಾಮದೇವರ ಶಿಷ್ಯರು. ಅದು ಇನ್ನೂ ಅತ್ಯಂತ ಮುಖ್ಯವಾದಂಥದ್ದು. ಪರಶುರಾಮದೇವರ ಶಿಷ್ಯರು ಅಂದರೆ ರಾಜರು ಗಡಗಡ ನಡಗಬೇಕು. 21 ಸಲ ಭೂಪ್ರದಕ್ಷಿಣೆ ಮಾಡಿ ಕ್ಷತ್ರಿಯ ಕುಲವನ್ನೇ ರಾಮ ಭೃಗುದ್ವಹ ಸೂರ್ಜಿತ ದೀಪ್ತೆ ಕ್ಷತ್ರ ಕುಲಾಂತಕ ಶಂಭುವರೆಣ್ಯ. ಎಂಥ ಅದ್ಭುತವಾದ ಪರಾಕ್ರಮ, ಕ್ಷತ್ರಿಯರಿಂದ ಗಡಗಡ ನಡಿ ಹೋಗಬೇಕಂತ ಪರಾಕ್ರಮ ತೋರಿಸಿದವರು. ಸಾಕ್ಷಾತ್ ಭಗವಂತನ ಅವತಾರ. ಅದಕ್ಕೆ ವಿಶ್ವಾಧಿಪತೇಹೇ ರಾಮಸ್ಯ ಸುಶಿಷ್ಯಂ. ವಿಶ್ವ ಅಂದರೆ ಜಗತ್ತು, ಜಗತ್ತಿಗೆ ಒಡೆಯನಾದ ಜಗನ್ನಾಥನೇ ಆದಂಥ ಪರಶುರಾಮದೇವರ ಶಿಷ್ಯರು. ಬರೀ ಶಿಷ್ಯರಲ್ಲ, ಸುಶಿಷ್ಯಂ. ಕರ್ಣನ ಶಿಷ್ಯನೇ, ಸುಳ್ಳೇಳೋದಿದ್ದ ಪಾಪ ಕರ್ಣ.
ಇವರು ಅಂಥವರಲ್ಲ, ಸರಿಯಾಗಿ ಹೇಳದೇ ಹೇಳಿದವರು. ಕಾರಣ ಸರಿಯಾಗಿ ಕೇಳ್ಬಿಟ್ಟು ಸ್ವಾಮಿ ನನಗೆ ಹೋಗ್ಬೇಕಾಗಿದೆ ಅಂತ ಹೋದ್ರು. ಇವ್ರಿಗೆ ಸುಳ್ಳೆಲ್ಲ ಹೋಗ್ಲಿಲ್ಲ, ಹೋಗ್ಬೇಕಾಗಿದೆ ಅಂತ ಹೇಳಿದ್ರು. ಅವರೇ ಹೇಳಿದ್ರು ಪರಶುರಾಮರು, ನನ್ನ ಹತ್ರ ಗೋವೆಲ್ಲ ದಾನ ಮಾಡಿ ಆಯ್ತೀಗ. ನಾ ತಿಳಿದು ಮೂರೇ ಮೂರು, ಆತ್ಮ ವಿದ್ಯಾ ಶಸ್ತ್ರ ಮೇತಾವದಸ್ತಿ ದೇಶಾ ಮಧ್ಯೆ ರುಚಿತಂ ತಮ್ ಗೃಹಾಣ. ನಲ್ಲಿ ಮೂರೇ ಇರೋದು, ನಾನಿದ್ದೇನೆ ಬೇಕಾದ್ರೆ ಬಂದ್ಬಿಡ್ತೇನೆ, ನಾನು ಶಸ್ತ್ರಗಳೇ ಬೇಕಾದ್ರೆ ತಗೊಂಡು ಹೋಗ್ಬಹುದು, ಬೇಕಾದ್ರೆ ಪಾಠ ಹೇಳ್ಕೊಡ್ತೇನೆ, ವಿದ್ಯೆ ಇದೆ ಅಂತ ಹೇಳಿದ್ರು. ಆಗ ಪಾಠ ಹೇಳ್ಕೊಡಿ ಅಂತ ಸರಿಯಾಗಿ ಪ್ರಾರ್ಥನೆ ಮಾಡಿ ಓದಿದವರಾದ್ರಿಂದ ಸುಶಿಷ್ಯಂ ಪರಿಸರಾವರ ಹತ್ರ ಕರ್ಣ ಓದ್ದ, ಅವರಿಂದನೇ ಶಾಪ ತಗೊಂಡು ಬಂದ. ದ್ರೋಣಾಚಾರ್ಯ ಶಾಪ ತಗೊಂಡು ಬಂದಿಲ್ಲ, ಅದಕ್ಕೆ ಸುಶಿಷ್ಯಂ ಅಂತ ಬ್ಯಾಡ್ ಕಾಂಡಕ್ಟ್ ಅಂತ ಸರ್ಟಿಫಿಕೇಟ್ ತಗೊಂಡು ಬಂದಾಗ ಆಯ್ತು. ಕರ್ಣ ಪಾಪ ಸ್ಕೂಲ್ ಬಿಡಬೇಕಾದ್ರೆ ಭಾರಿ ಬುದ್ಧಿ ಅಂತ ಅತಿ ಸಂಯುಕ್ತ ವೆರಿ ಬ್ಯಾಡ್ ಕ್ಯಾರೆಕ್ಟರ್ ಅಂತ ಹೇಳ್ಕೊಂಡು ಹಾಕಿ, ಅದಕ್ಕೆ ಅವರೇ ಶಾಪ ಕೊಟ್ಟಿದ್ದಾರೆ ಇವತ್ತು. ಆದ್ರೆ ದ್ರೋಣಾಚಾರ್ಯ ಅಂತದ್ದು ಏನೂ ಆಗಿಲ್ಲ, ಅದರಿಂದಾಗಿನೇ ಸುಶಿಷ್ಯಂ ಒಂದೊಂದು ಪದ ಉಪಯೋಗಿಸಬೇಕಾದ್ರೂ ಕೂಡ ಆಚಾರ್ಯರು ಎಷ್ಟು ಗಮನಿಸಿ ಹೇಳ್ತಾರೆ ಅಂತ ಹೇಳೋದಕ್ಕೆ ಸಾಕ್ಷಿ. ಅದಕ್ಕೆ ನಿರ್ಣಯಾಚಾರ್ಯರು ಅಂತಲೇ ಅವರ ಮಾತಿಗೆ ಹೆಸರು. ಯಾವ ಕಾಲಕ್ಕೂ ಕೂಡ ಶಾಸ್ತ್ರದ ಹಾದಿಯನ್ನು ಎಲ್ಲೂ ಬಿಡಬಾರ್ದು. ವಿಮರ್ಶೆಯ ಪದ್ಧತಿ ಇವತ್ತು ಬೇರೆ ಪುಸ್ತಕ ತೆಗೆದು ನೋಡಬೇಕಾದ್ರೆ ಎಷ್ಟೋ ವಿಮರ್ಶೆ, ಕನ್ನಡದಲ್ಲೇ ಎಷ್ಟೋ ವಿಮರ್ಶೆಗಳು ಬಂದು ಓದಿ ನೋಡಿ. ಮೂಲಕ್ಕೆ ನ್ಯಾಯನೇ ಸಲ್ಲಿಸೋದು, ಡೇಟಾನ ಉಪಯೋಗ ಮಾಡಿಕೊಳ್ಳೋದಿಲ್ಲ ಯಾರು ಕೂಡ. ಡೇಟಾ ಉಪಯೋಗ ಮಾಡಿಕೊಳ್ಳೋದು ವಿಮರ್ಶೆ ಮಾಡಿದ್ರೆ ಅದೆಂತ ವಿಮರ್ಶೆ ಆಗುತ್ತೆ? ಇವತ್ತು ದ್ರೋಣಾಚಾರ್ಯ ಯಾರು ಅಂತ ಪರಿಚಯ ಮಾಡಿಕೊಟ್ಟು ಮಹಾಭಾರತ ಹೇಳಿರಬೇಕಾದ್ರೆ ಅದನ್ನೆಲ್ಲ ಮರೆತು ವಿಮರ್ಶೆ ಮಾಡಿದರೆ ಅದು ವಿಮರ್ಶೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಆಚಾರ್ಯ ಎಲ್ಲ ವಿಷಯವನ್ನು ಮುಂದಿಟ್ಟು, ರಾಮಶ್ಯ ವಿಶ್ವಾಧಿಪತೇಹೇ ಸುಶಿಷ್ಯಂ ಚಕ್ರೇ ಚಮೂಪಂ ಧೃತರಾಷ್ಟ್ರ ಪುತ್ರ ಅಂತ ಅವರನ್ನ ಸೇನಾಧಿ ಚಮು ಅಂದ್ರೆ ಸೇನಾ, ಅದಕ್ಕೆ ಅಧಿಪತಿಯನ್ನಾಗಿ ಮಾಡಿದರು. ಅದೆಲ್ಲ ಸರಿ ಹೋಯಿತು. ಮಾಡಿದ್ದಾರು ಅಂದ್ರೆ ಧೃತರಾಷ್ಟ್ರ ಪುತ್ರ, ಧೃತರಾಷ್ಟ್ರನ ಮಗ ಮಾಡಿದ ಅಂತ ಹೇಳ್ತಾರೆ. ಧೃತರಾಷ್ಟ್ರನ ಮಗ ಮಾಡಿದ, ಧೃತರಾಷ್ಟ್ರನ ಮಗ ಅಂದ್ರೆ ದುರ್ಯೋಧನ. ದುರ್ಯೋಧನ ಅಂತ ಹೇಳಿದ್ರೆ ಮಹಾದುಷ್ಟ ಕಲಿ, ಅವನು ಪಟ್ಟಾಭಿಷೇಕ ಮಾಡಿದ ಅಂದಮೇಲೆ ಇಷ್ಟೆಲ್ಲ ಪ್ಲಸ್ ಪಾಯಿಂಟ್ ಎಲ್ಲ ಅದೊಂದೇ ಹೊರಟೋಯ್ತು ಅಂತ ಹೇಳ್ತಾರೆ. ಯಾರ ತಲೆ ಮೇಲೆ ಕೈ ಇಟ್ಟಿದ್ದು? ದುರ್ಯೋಧನ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ತಲೆ ಕೆಡಿಸ್ತಾ ಅಂತ ಅರ್ಥ. ಈಡಿಯಂ ತಲೆ ಮೇಲೆ ಕೈ ಇಟ್ಟಿರಬೇಕು ಯಾರು ಅಂದ್ರೆ ತಲೆ ಕೆಡಿಸಿರಬೇಕು ಅಂತ ಅರ್ಥ. ಕಿವಿ ಊದಿರಬೇಕು, ತಲೆ ಕೈ ಇಟ್ಟಿರಬೇಕು, ಕೆಲವೆಲ್ಲ ಮಾತುಗಳು ಉಪಯೋಗಿಸ್ತಾರೆ. ದುರ್ಯೋಧನಂಥವನು ಯಾರ್ಯಾರು ಅಭಿಷೇಕ ಮಾಡ್ತಾನೆ ಎಲ್ಲ ಹೋಗಬೇಕು ಹೆಸರುಗಳೇವು. ಅವನ ಕೈಯಿಂದ ಬೋದೆ ಅಭಿಷೇಕಾರ ಒಬ್ರು ಬದುಕಲೇ ಇಲ್ಲ, ಇದು ಆಶ್ಚರ್ಯ. ದ್ರೋಣಾಚಾರ್ಯರಿಗೂ ಅದೇ ಗತಿ ಬರಬೇಕಾಯ್ತು. ಎಷ್ಟು ತಮಾಷೆ! ಇವನ್ ನೋಡಿದರೆ ರಾಕ್ಷಸಾಧಿಪ ಕಲಿ ಜೀವಾಧಮ, ವಾಯುದೇವರು ಹೇಗೆ ಜೀವೋತ್ತಮರೋ ಅವನು ಜೀವಾಧಮ ಹಾಗೆ. ಇವ್ರು ನೋಡಿದ್ರೆ ದೇವಗುರುಗಳು, ದೇವಗುರುಗಳ ಮೇಲೆ ದೈತ್ಯ ತಲೆ ಮೇಲೆ ಕೈ ಇಡ್ತಾನೆ ಅಂದ್ರೆ ಎಂತ ಆಶ್ಚರ್ಯ ಇದು! ಅದಕ್ಕಿನ್ನೊಂದು ಮುಖ ಏನು ಗೊತ್ತೇನು? ದ್ರೋಣಾಚಾರ್ಯ ಎಷ್ಟೇ ದೊಡ್ಡವರಾಗಿದ್ರು ಕೂಡ ಕಲಿಯಿಂದ ತಪ್ಪಿಸ್ಕೊಳ್ಳೋದು ಮಾತ್ರ ಸಾಧ್ಯ ಇರಲಿಲ್ಲ ಅವರಿಗೆ. ಅವರ ತಲೆ ಮೇಲೆ ಕೈ ಇಟ್ಟ ಅಂದ್ರೆ ತಲೆ ಕೊಟ್ಟರು ತಲೆ ಕೆಡಿಸ್ತಾ ಅಂತ ಅರ್ಥ. ಕಲ್ಯಾವೇಶ ಇದೆ ಅಂತ ಅರ್ಥ. ದ್ರೋಣಾಚಾರ್ಯರಿಗೆ ಕಲಿ ಪ್ರವೇಶ ಉಂಟು. ಆದ್ರೆ ಭೀಮಸೇನಿಗೆ ಮಾತ್ರ ಪುರುಷರಲ್ಲಿ ಅಲ್ಲಿದ್ದು ಭೀಮಸೇನ ಒಂದೇ. ಕಲ್ಯಾವೇಶ ಇಲ್ಲದ ಏಕಮಾತ್ರ ವ್ಯಕ್ತಿ ಭೀಮಸೇನ ಪುರುಷರಲ್ಲಿ, ಏಕಮಾತ್ರಸ್ಥೇ ದ್ರೌಪದಿ. ಉಳಿದವರೆಲ್ಲರೂ ಕೂಡ ಅನ್ಯೇ ಭಾಗವತತ್ವೇಪಿ ಚಿನ್ನ ಧರ್ಮಾಹ ಕ್ವಚಿತ್ ಕ್ವಚಿತ್, ಧರ್ಮ ತಪ್ಪಿದವರೇ. ದುರ್ಯೋಧನ ಅಷ್ಟ ಮಾಡಿದನಂತೆ. ಕರ್ಣನತ್ರ ಹೋಗ್ತಾನೆ ಮೊದಲು. ಕರ್ಣ ಯಾರಿಗೆ ಪಟ್ಟಾಭಿಷೇಕ ಮಾಡಲಿ? ನಿಮಗಿಲ್ಲ ಅಂತ ಅರ್ಥ. ಸಿಂಪಲ್ ಅದು ಒಂದು. ಈಗ ಹೇಳಬೇಕಾದ್ರೆ ನಿಮಗಿಲ್ಲ ಅಂತ ಹೇಳಿದ್ರೆ ಉಪಾಯ ಹೇಳ್ಬಿಟ್ರೆ ಬೋದು. ಇಲ್ಲಿ ಯಾರು ಕೂಡಿಸ್ಲಿ ಅಂದ್ರೆ ನಿಮ್ಮನ್ನು ಬಿಟ್ಟು ನೀವು ಹೇಳಿದ್ರೆ ನೀವು ಕ್ಯಾಂಡಿಡೇಟ್ ಆಗಲು ಸಾಧ್ಯ ಇಲ್ಲ. ಈಗ ಅವಾರ್ಡ್ ಕಮಿಟಿ ಮೆಂಬರ್ ಮಾಡಿದ್ರೆ ಅವನು ಅವಾರ್ಡ್ ತಗೋ ಸಾಧ್ಯ ಇಲ್ಲ. ಆಗ ಇನ್ನೊಬ್ಬರು ಸಜೆಸ್ಟ್ ಮಾಡಬೇಕು ಅಂತ ತಾನು ತಗೊಳ್ಳಾಗಿಲ್ಲ. ಎಷ್ಟು ಜಾಣತನ ಮಾಡ್ತಾನೆ ದುರ್ಯೋಧನ ಅಂದ್ರೆ ಇದರಲ್ಲೆಲ್ಲ ಜಾಣ. ಅದು ಅಪ್ಲಿಕೇಶನ್ ಎಲ್ಲ ಕೊನೆಗೆ ಕೃಷ್ಣಾರ್ಪಣೆ, ಏನು ಪ್ರಯೋಜನಕ್ಕೆ ಬರೋದಿಲ್ಲ. ಬೇಸಿಕ್ ಬುದ್ಧಿವಂತಿಕೆ ಇಲ್ಲದೆ ಹೋದ್ರೆ ಉಳಿದ ತಗೊಂಡು ಏನ್ ಮಾಡಿ ಒಳ್ಳೆ ನೀಟ್ ಡ್ರೆಸ್ ಹಾಕೊಂಡು ಬರೀ ಪೇಪರ್ ಕೊಟ್ಟು ಬಂದಾಗ ಆಗ್ತದೆ ಅಷ್ಟೇ. ನೀಟ್ ಡ್ರೆಸ್ ಟ್ರಿಮ್ ಆಗಿ ಹೋಗಿ ಬಂದು ನೋಡಿದ್ರೆ ಫುಲ್ ಫೇಲು, ಈ ಬರೀ ಪೇಪರ್. ಇದರಲ್ಲ ಭಾರಿ ದುರ್ಯೋಧನ ಹಾಕಿತ್ತವನಿಗೆ. ಆಧುನಿಕ ವಿದ್ಯಾರ್ಥಿಗಳಾಗ ಹಾಗೆ ಇದ್ದವನು, ನೋಡೋದಕ್ಕೆ ಭಾರಿ ಆಕರ್ಷಕ. ಒಳ್ಳೆ ಸತ್ವ ಇಲ್ಲದವನು. ಅವರ ಹತ್ರ ಹೋಗಿದ್ರು, ಕರ್ಣ ಯಾರಿಗೆ ಸೇನಾಧಿಪತ್ಯ ಕೊಡಬೇಕು ಅಂದ್ರೆ ಕರ್ಣ ಕಣ್ಣು ಮುಚ್ಕೊಂಡೆ ಹೇಳಿದ, ದ್ರೋಣಾಚಾರ್ಯರಿಗೆ ಕೊಡಬೇಕು ಅಂತ ಹೇಳ್ತಾರೆ. ಎಲ್ಲರೂ ಸಜೆಸ್ಟ್ ಮಾಡೋದು ಕರ್ಣನೇ, ಅದು ಬಹಳ ಆಶ್ಚರ್ಯ. ದ್ರೋಣಾಚಾರ್ಯರಿಗೆ ಕೊಡಬೇಕು ಅಂತ ಹೇಳಿದ ತಕ್ಷಣ ಯಾಕೆ ಅಂತಾನೆ ಕೇಳುತ್ತಾರೆ. ಅವ್ರು ನಮ್ಮೆಲ್ಲರ ಗುರುಗಳು, ಒಪ್ತಾನೆ ಕರ್ಣ. ಕರ್ಣನಲ್ಲಿ ಇನ್ನೊಂದು ಗುಣ ಕಾಣುತ್ತೆ ನಾವೀಗ. ಕರ್ಣನೊಳಗೆ ವೈಯಕ್ತಿಕವಾಗಿ ಏನೇ ಇದ್ರು ಕೂಡ ದೇಶ ಸಾಧನೆ ಮಾಡತಕ್ಕಂಥ ಪ್ರವೃತ್ತಿ ಇರಲಿಲ್ಲ. ಅದಕ್ಕೆ ಸೂರ್ಯನ ಅವತಾರ ಪಾಪ. ಸೂರ್ಯನ ಅವತಾರ ಸೂರ್ಯ ಕರ್ಣ, ಬೃಹಸ್ಪತ್ಯಾಚಾರ ದ್ರೋಣರು. ಬೃಹಸ್ಪತ್ಯಾಚಾರ ಸೂರ್ಯನಿಗಿಂತ ಭಾರಿ ಮೇಲಿರ್ತಕ್ಕಂಥವ್ರು ತಾರತಮ್ಯದೊಳಗೆ. ಅದು ಸಹಜವಾಗಿ ಗೌರವಿಸ್ತಾರೆ ಕರ್ಣ ಅಂಬುದು ಆಶ್ಚರ್ಯ. ಇಲ್ಲಿ ಬ್ರಾಹ್ಮಣರಾಗಿ ಒಂದು ಕಡೆಗೆ, ಗುರುಗಳಾಗಿ ಒಂದು ಕಡೆಗೆ, ವಿದ್ಯಾವಂತರಾಗಿ ಮತ್ತೊಂದು ಕಡೆಗೆ. ಅದರ ಜೊತೆಗೆ ಕರ್ಣ ಸ್ವರೂಪದಲ್ಲಿ ದೊಡ್ಡವರು ಅಂತ ಕರ್ಣನ ಮನಸ್ಸು ಹೇಳಿದೆ ಎಂಬುದು ಭಾರಿ ಆಶ್ಚರ್ಯ. ಅವರಿಗೆ ಆಸೆ ಅವತ್ಯ ಕೊಡು ಅಂತ ಹೇಳಿದನಂತೆ. ಅವರಿಗೆ ಕೊಟ್ಟರು. ಜೊಳಕಲ್ಲಿ ಭಾರಿ ಖುಷಿಯಾಗಿ ಹೋಯಿತು. ಈ ಬ್ರಾಹ್ಮಣರು ಸ್ವಭಾವ ವಿಚಿತ್ರ, ಸಿಟ್ಟಾಗ ಉಚ್ಚಾಬಟ್ಟೆ ಸಿಟ್ಟಾಗ್ತಾರೆ, ಅನುಗ್ರಹ ಮಾಡಿಬಿಟ್ಟು ಉಚ್ಚಾಬಟ್ಟೆ ಅನುಗ್ರಹ ಮಾಡ್ತಾರೆ. ಎರಡು ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ನವಿದ್ಯತೆ ಇದ್ದಾಗೆ ಸತ್ತೋಗಿರೋ ಬದುಕಲ್ಲ ಸತ್ಯ ಹೋದವರು ಯಾರೋ ಒಬ್ರು. ರಾಯರು ಬದಸಕ್ಕಾಗೋದಿಲ್ಲ ಅಂತ ಹೇಳಿದ್ರೆ ಸತ್ಯ ಹೋಗ್ಬೇಕು ಅವನು, ಇದು ಸತ್ತವರು ಬದುಕಿಸ್ಬೇಕಾದ್ರೆ ಕೊಡ್ತಾರೆ. ಅದಕ್ಕೆ ಬ್ರಾಹ್ಮಣರ ಸಹವಾಸ ಬಹಳ ಎಚ್ಚರದಿಂದ ಇರಬೇಕು. ದ್ರೋಣಾಚಾರ್ಯ ಪಟ್ಟಾಭಿಷೇಕ ಮಾಡಿದ ತಕ್ಷಣ ಅವ್ರು ಎಷ್ಟು ವಿವೇಕಿಗಳು ಅಂತ ಕೇಳಿದ್ರೆ, ದುರ್ಯೋಧನ ನನಗೆ ಭಾರಿ ಖುಷಿಯಾಯ್ತು, ನನಗೆ ಏನು ವರ ಕೇಳ್ತೀಯ ಕೇಳಿ ಕೊಡ್ತೀರಿ ಅಂತ ಹೇಳಿ ಸಣ್ಣ ಪುಟ್ಟ ವರನೇ ಕೇಳಬೇಕು ಏಕದಮ್. ಏನು ವರ ಬೇಕು ಕೇಳು ಅಂತ ಹೇಳಿದ ತಕ್ಷಣ ದುರ್ಯೋಧನ ಕೇಳ್ತಾನೆ, ಸ್ವಾಮಿ ನನಗೆ ಇನ್ನೇನು ಬೇಡ, ಧರ್ಮರಾಜನನ್ನ ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ಕೊಟ್ಟುಬಿಡಿ, ಭಾರಿ ಖುಷಿಯಾಗ್ತದೆ ಅಂತ ಹೇಳ್ತಾರೆ. ಯುದ್ಧದಲ್ಲಿ ಸೋಲಿಸಿ ಸೆರೆ ಹಿಡಿದು ಕೊಟ್ಟುಬಿಡಿ, ಭಾರಿ ಖುಷಿಯಾಗ್ತದೆ. ದ್ರೋಣಾಚಾರ್ಯ ಭಾರಿ ಆಶ್ಚರ್ಯರಾಗೋಯ್ತಂತೆ. ದುರ್ಯೋಧನ, ಏನ್ ವರ ಕೇಳ್ತಿದ್ದೆ ನೀನೀಗ? ಧರ್ಮರಾಜನ ಕೊಂದು ಬಿಡು ಅಂತ ಕೇಳಬಾರದೆ, ಯಾಕೆ ಹಿಡಿಕೊಡಿ ಅಂತ ಕೇಳಿ ಅಂತ ಕೇಳಿದ್ರು. ದ್ರೋಣಾಚಾರ್ಯ ಗಮನಿಸ್ತಾರ ಅವನ ಟ್ರೆಂಡನ್ನು, ಇಂಥವರ ಕೇಳೋ ಜಾತಿ ಅಲ್ಲ ಇವನು. ಇವನು ಯಾಕೆ ಕೊಲ್ಲ ಅಂತ ಕೇಳಬೇಕೆ, ಕೇಳೋಬೇಕೆ ಎಕ್ಸ್ಪೆಕ್ಟ್ ಮಾಡಿದ್ರು ಪಾಪ ಅವರು. ಅವ್ರಿಗೆ ಆಶ್ಚರ್ಯ ಆಗಿರುತ್ತೆ, ದುರ್ಯೋಧನ ಯಾಕೆ ವರ ಕೇಳ್ತಾ ಇದೀಯಾ, ಧರ್ಮರಾಜನ ಕೊಂದೇ ಬಿಡು ಅಂತ ಯಾಕೆ ಕೇಳಲಿಲ್ಲ ಅಂತ ಕೇಳಿದ್ರೆ ದುರ್ಯೋಧನ ಹೇಳ್ತಾರೆ, ಸ್ವಾಮಿ ಹಾಗೆ ಕೇಳ್ತಾ ಇದ್ದೆ, ಆದ್ರೆ ಕೇಳದ್ರ ಕಾರಣ ಇದೆ ಅಂತ ಹೇಳ್ತಾ. ಕೇಳದ್ರ ಕಾರಣ ಇದೆ, ಏನು ಕಾರಣ ಅಂದ್ರೆ ನಾನೇನೋ ಕೇಳ್ತೇನೆ, ಧರ್ಮರಾಜನ ಕೊಲ್ಲಿ ಅಂತ ಕೇಳ್ತೇನೆ, ನೀವು ಕೊಂದು ಬಿಡ್ತೀರಿ ಅಂತ ಇಟ್ಕೊಂಬೋಣ. ಆದರೆ ಅಲ್ಲಿ ಯುದ್ಧ ಏನೋ ಮುಗಿಯೋದಿಲ್ಲ. ಯಾಕೆ? ಕೃಷ್ಣ ಬಿಡ್ತಾನಾ? ಇನ್ನೊಬ್ರು ಪಟ್ಟ ಕಟ್ತಾನೆ, ಯಾರ್ಯಾರು ಕೊಡ್ತಾರೆ? ನಮ್ಮಲ್ಲಿ ಭೀಷ್ಮರಾದ ಇನ್ನೊಬ್ರು ಕಟ್ಲಿಲ್ಲ, ಇನ್ನೊಬ್ರು ಪಟ್ಟ ಕಟ್ತಾರೆ. ಅಕಸ್ಮಾತ್ ಅವ್ರನ್ನು ಕೊಂದ್ರಿ ಅಂತ ತಿಳ್ಕೊಂಬೋಣ. ಮತ್ತೆ ಬಿಡ್ತಾನಾ? ಇನ್ನೊಬ್ಬನು ಕೊಡಿಸ್ತಾನೆ. ಕೊನೆಗೆ ಭೀಮ ಇದ್ದಾನಲ್ಲ, ಭೀಮನಂತಗೆಲ್ಲಕ್ಕೆ ಏನು ಮಾಡೋ ಸಾಧ್ಯ ಇಲ್ಲ. ಅಕಸ್ಮಾತ್ ಗೆದ್ವಿ ಅಂತ ಇಟ್ಕೊಂಬೋಣ. ಕೊನೆಗೆ ಕೃಷ್ಣ ಬಿಡ್ತಾನಾ? ತಾನೇ ಯುದ್ಧ ಮಾಡ್ತಾನೆ ಬಿಡೋದಿಲ್ಲ ಅಂತ ಹೇಳ್ತಾರೆ. ಎಲ್ಲಿವರೆಗೆ ಯೋಚನೆ ಮಾಡ್ತಾನೆ ದುರ್ಯೋಧನ ಅಂತ ಕೇಳಿದ್ರೆ, ತಾನೇ ಯುದ್ಧ ಮಾಡ್ತಾನೆ ಬಿಡೋದಿಲ್ಲ. ಅಲ್ಲಯ್ಯ, ಪಾಂಡವರೆಲ್ಲ ಅಕಸ್ಮಾತ್ ಕೊಂದು ಬಿಟ್ಟಿದ್ರೆ? ಕೃಷ್ಣ ಬಿಡೋದಿಲ್ಲ, ತಾನೇ ಯುದ್ಧ ಮಾಡ್ತಾನೆ. ಪಾಂಡವರಲ್ಲಿ ಗಂಡಸರು ಯಾರಿಲ್ಲ ಅಂತ ತಿಳ್ಕೊಂಬೋಣ. ಕುಂತಿಗೆ ಪಟ್ಟ ಕಟ್ತಾರೆ, ನನಗೆ ಕೊಡೋದಿಲ್ಲ ಅಂತ ಹೇಳ್ತಾರೆ. ದುರ್ಯೋಧನ ಎಷ್ಟಡಿ ಮಾಡಿದ್ದ ನೋಡ್ಬೇಕು. ಕುಂತಿಗಾದ್ರೆ ಪಟ್ಟ ಕಟ್ತಾನೆ ಹೊರತು ನಮಗೆ ಏನ್ ಮಾಡಿದ್ರು ಕೊಡೋದಿಲ್ಲ. ಇಲ್ಲ ದ್ರೌಪದಿಗಾದ್ರೆ ಪಟ್ಟ ಕಟ್ತಾನೆ, ಸುಭದ್ರಗಾದ್ರೂ ಕಟ್ತಾನೆ, ನಮಗೆ ಮಾತ್ರ ಕೊಡೋದಿಲ್ಲ. ಅದಕ್ಕೋಸ್ಕರ ನನ್ನ ಕೊಲ್ಲ ಯೋಚನೆ ಬಿಟ್ಟುಬಿಟ್ಟೆ ಅಂತ ಹೇಳ್ತಾರೆ. ಇಷ್ಟೆಲ್ಲ ನೋಡಿದಾಗ ದುರ್ಯೋಧನದ ಕಣ್ಣು ಕೃಷ್ಣನ ಮೇಲೆ ಇದೆ. ಕಲಿ ಯಾವಾಗಲೂ ಅಷ್ಟೇ ಹೆದರದಿಬ್ಬರಿಗೆ ಅಂತೆ, ಹರಿ ವಾಯು ಇಬ್ಬರ ಮೇಲೆ ಅವನು ಕಣ್ಣು, ಅದಕ್ಕೆ ಕೃಷ್ಣನ ಮಠದ ಮೇಲೆ ಕಣ್ಣು ಈಗಲೂ ಕೂಡ. ದುರ್ಯೋಧನನಿಗೆ ಕೃಷ್ಣ ಮಠ ಅಂತ ಯಾರು ಸಿಕ್ಕಿಬಿಟ್ಟು ಎಲ್ಲ ಸಿಕ್ಕಾಗಲಕ್ಕ ಅಂತ, ಅದು ಸಿಕ್ಬಿಟ್ರೆ ದೇಶಕ್ಕೆ ಸಿಕ್ಕಾಗಲಕ್ಕ ಅಂತ ಹೇಳ್ಬಿಟ್ಟು ಅವನ ಕಣ್ಣು ಯಾವಾಗಲೂ ಹಾಗೇನೆ. ಆದ್ರಿಂದ ಕೃಷ್ಣ ನಮ್ಮನ್ನು ಸುಮ್ಮನೆ ಬಿಡೋದಿಲ್ಲ. ಅದಕ್ಕೋಸ್ಕರ ಮಾಡಬೇಕಾದ ಮೊದಲ ಕೆಲಸ ಅಂತ ಕೇಳಿದ್ರೆ, ಸರ್ವ ಸೆರೆ ಇಟ್ಕೊಡ್ಬಿಡಿ ಸಾಕು. ಅವ್ರು ಕೇಳ್ತಾರೆ ದುರ್ಯೋಧನ, ಸೆರೆ ಹಿಡ್ಕೊಟ್ರೆ ಏನಾಗುತ್ತೆ ಅಂತ ಕೇಳ್ತಾರೆ. ಪಾಪ ದುರ್ಯೋಧನ, ಎಷ್ಟೇ ದೇವಗುರುಗಳಾದರೂ ಇವರು ಭಾರಿ ದೊಡ್ಡ ದೇವ, ಅವ್ರನ್ನ ಮೀರಿಸಿಬಿಟ್ಟಿದ್ದಾರೆ ಬುದ್ಧಿಯೊಳಗೆ. ಅಲ್ಲ ಹಿಡ್ಕೊಟ್ರೆ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ ಗುರುಗಳೆ, ಇನ್ನೇನೇ ಇಲ್ಲ, ಇದು ಒಳ್ಳೆ ಪದ್ಧತಿ ಇದೆ ನನ್ನ ಹತ್ರ. ಧರ್ಮರಾಜ ಹಿಡ್ಕೊಂಡು ಮೊನ್ನೆ ಮತ್ತೆ ಜೂಜಾಟಕ್ಕೆ ಕರಿತೀನಿ ಅವನನ್ನ, ಮತ್ತೆ ಜೂಜಾಟಕ್ಕೆ ಸಿಕ್ಕಿಬಿಟ್ಟಿದ್ದಾನೆ, ಮತ್ತೆ ಮಾತಾಡೋದಿಲ್ಲ. ಈಗ ಜೂಜಾಟಕ್ಕೆ ಕರಿತೇನೆ, ಮತ್ತೆ ಶಕುನಿ ಕರ್ಕೋತೇನೆ, ಯುದ್ಧದಲ್ಲಿ ಸೋಲಿಸಿಬಿಡ್ತೇನೆ, ಮತ್ತೆ ದೂತದಲ್ಲಿ ಸೋಲಿಸಿಬಿಡೋದು, 12 ವರ್ಷ ವನವಾಸ, 1 ವರ್ಷ ಅಜ್ಞಾತವಾಸ, ಇಷ್ಟು ಮಾಡಿಬಿಡ್ತೇನೆ, ಮತ್ತೆ ಹೋಗೋದು ಮತ್ತೆ ಬರೋದು ಇಷ್ಟೇನೆ. ಅದಕ್ಕೋಸ್ಕರ ಧರ್ಮರಾಜ ಈ ಮಾತು ಕೇಳೋದಿಲ್ಲ, ಸರಿ ಸಿಕ್ಕ ಮಾತು ಕೇಳಬೇಕಾಗುತ್ತೆ. ಸರಿ ಹಿಡ್ಕೊಂಡಿದ್ದ ಸರಿ ಮಾಡಿಬಿಡಿ, ಮತ್ತೆ ದೂತ ಆಡ್ತೇನೆ, ಹಿಂದೆ ಮಾಡದೆ ಮಾಡ್ತೇನೆ ಅಂತ ಹೇಳಿದ್ದೇನೆ. ದ್ರೋಣಾಚಾರ್ಯರು ಇವು ಎಷ್ಟು ಬುದ್ಧಿವಂತ ಅಂತ ಅವರಿಗೆ ಆಶ್ಚರ್ಯ ಆಯ್ತು. ದುರ್ಯೋಧನ ಭಾರಿ ಬುದ್ಧಿವಂತ ಅಂತೆ. ಆದ್ರೆ ದುರ್ಯೋಧನ ಎಷ್ಟು ದಡ್ಡ ದುರ್ಯೋಧನ ತೋರಿಸ್ತಾರಲ್ಲೇನು, ಏನು ದಡ್ಡ ಅಂದ್ರೆ ದುರ್ಯೋಧನ ಏನ್ ತಿಳ್ಕೊಂಡ್ಬಿಟ್ಟಿದ್ದಾನೆ ಈಗ. ಅವತ್ತು ದುರ್ಯೋಧನ ಧರ್ಮರಾಜ ಸೋತ, ಇವತ್ತು ಸೋಲ್ತಾನೆ. ಅವತ್ತು ಶಕುನಿ ಸೋಲಿಸ್ತ, ಇವತ್ತು ಸೋಲಿಸ್ತಾನೆ, ಈ ಕನಸು ಕಾಣ್ತಾ ಇದ್ದಾನೆ. ಆದ್ರೆ ಧರ್ಮರಾಜ ಆ ವನಪರ್ವದೊಳಗೆ ನಳೋಪಾಖ್ಯಾನವನ್ನು ಕೇಳ್ತಾನೆ. ಬೃಹದಶ್ವ ಅಂತ ಮುನಿಗಳು ಬಂದು ಧರ್ಮರಾಜ ಕೇಳ್ತಾನೆ, ನಮ್ಮಂತೆ ರಾಜ್ಯವನ್ನು ಕಳ್ಕೊಂಡು ಈ ಕಾಡುಪಾಲ ಅಂತ ರಾಜರ ಕಥೆ ನಿಮಗೇನಾದ್ರು ಗೊತ್ತಾ ಅಂತ ಕೇಳಿದರೆ, ಗೊತ್ತು ಮಹಾರಾಯ ಅಂತೇಳಿ ನಳೋಪಾಖ್ಯಾನ ಹೇಳಿರ್ತಾರೆ, ನಳನ ಕಥೆಯನ್ನೆಲ್ಲ ಹೇಳಿರ್ತಾರೆ. ಆಗ ಆ ಬೃಹದಶ್ವರ ಕಥೆಯೆಲ್ಲ ಮುಗಿಸಿದ ಮೇಲೆ ಧರ್ಮರಾಜ ಕೇಳ್ತಾರೆ, ನಳನಿಗೆ ಮೊದಲು ಸೋತ ನಳ, ಆದರೆ ಗೆದ್ದು ಬಿಡ್ತಾನೆ. ಇಲ್ಲಿ ದುರ್ಯೋಧನ ಜೊತೆಗೆ ಆಡಿದ್ದು ಧರ್ಮರಾಜ, ಅಲ್ಲಿ ಕಲಿ ಜೊತೆಗೆ ಆಡಿದ್ದು ನಳ, ದೈವದ ಕಲಿ ಜೊತೆಗೆ ಆಡಿರ್ತಾನ. ಆ ಕಲಿ ಹೇಗೆ ಗೆದ್ದ ಅವನು ಅಂತ ಕೇಳಿದ್ರೆ, ಬಹಳ ಸುಲಭ. ಅವನೇನು ಮಾಡದ, ಆ ಕಾಲಕ್ಕೆ ಮುಂದೆ ಅವರ ಅಕ್ಷವಿದ್ಯೆ ಕಲಿತು ಬಿಟ್ಟ ಅಂತ ಹೇಳ್ತಾನೆ. ಅವನು ಮೊದಲು ಆಡಿದಾಗ ಗೊತ್ತಿದ್ದಿಲ್ಲ ಅವನಿಗೆ, ಆಮೇಲೆ ಏನ್ ಮಾಡ್ತಾನೆ, ಅಕ್ಷವಿದ್ಯೆಯನ್ನು ಕಲಿತು ಬಿಡ್ತಾನೆ. ಅಕ್ಷವಿದ್ಯೆ ಕಲ್ತಿರೋದ್ರಿಂದ ಋತುಪರ್ಣರಾಜನೇ ಗೊತ್ತಿತ್ತು, ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರ, ಅದು ಋತುಪರ್ಣರಾಜ ಇಬ್ರು ಎಕ್ಸ್ಚೇಂಜ್ ಮಾಡ್ಕೊಂಡಿರ್ತಾರೆ, ಅದು ಗೊತ್ತಿತ್ತು. ಆದ್ರಿಂದ ಅದರಿಂದ ಗೆದ್ದು ಬಿಟ್ಟ ಅಂತ ಹೇಳ್ತಾರೆ. ಧರ್ಮರಾಜನ ಭಾರಿ ಖುಷಿಯಾಗುತ್ತೆ, ಅಂತೂ ಪುಣ್ಯಾತ್ಮ ನಳ ಮಹಾರಾಜ, ಮೊದಲು ಸೋತರು ಆಮೇಲೆ ಗೆದ್ದು ಬಿಟ್ಟ ದ್ಯೂತದೊಳಗೆ, ಮತ್ತೆ ಆಮೇಲೆ ದ್ಯೂತ ಆಡ್ತಾನೆ, ಆ ಕಲ್ತಿದ್ರಿಂದ ನಾಳೆ ಗೆದ್ದು ಬಿಡ್ತಾನೆ, ಆಗ ಮತ್ತೆ ರಾಜನಾಗಿ ಬಿಡ್ತಾನೆ. ಧರ್ಮರಾಜ ಭಾರಿ ಅಭಿನಂದನೆ ಮಾಡಿದಾಗ ಬೃಹದಶ್ವ ಮುನಿಗಳು ಹೇಳ್ತಾರೆ, ಧರ್ಮರಾಜ ಯೋಚನೆ ಮಾಡಬೇಡ, ಆ ವಿದ್ಯೆ ನನಗೂ ಗೊತ್ತು ಅಂತ ಹೇಳ್ತಾರೆ. ಆ ಅಕ್ಷವಿದ್ಯೆ ನನಗೂ ಗೊತ್ತು, ಬಾಧೆ ಹೇಳ್ಕೊಡ್ತೇನೆ ಅಂತ ಹೇಳ್ಕೊಟ್ಬಿಟ್ರು. ಇದು ದುರ್ಯೋಧನ ಗೊತ್ತಿಲ್ಲ, ಏನೇನೋ ಕಲೆಕ್ಟ್ ಮಾಡಿದ್ರೆ ಅದನ್ನು ಕಲೆಕ್ಟ್ ಮಾಡಿಲ್ಲ ಅವರು, ಇದು ಪದ್ಧತಿ ಆಗಿರೋದು. ಅದಕ್ಕೋಸ್ಕರನೇ ಅವನ ಒಳ್ಳೆ ರೀತಿಯಲ್ಲಿ ಕಲ್ತಿದ್ರಿಂದ ಇನ್ನು ಯೋಚನೆ, ಈ ಅಕಸ್ಮಾತ್ ನಡೆದ್ರೆ ಧರ್ಮರಾಜರ ಸೋಲು ಬರೋ ಸಾಧ್ಯತೆ ಇಲ್ಲ, ಕಲ್ತು ಬಂದಿದ್ದಾನೆ ಈಗಾಗಲೇ. ಅದು ಗೊತ್ತಿಲ್ಲದಾಗಿದ್ರೆ ದುರ್ಯೋಧನ ಏನೋ ಕನಸು ಕಾಣ್ತಾ ಇದ್ದ ಅಷ್ಟೇನೆ. ಇನ್ನು ಅರ್ಥ ಮಾಡಿಕೊಂಡ್ರೆ ಅದಕ್ಕೆ ವಿರಾಟ್ ರಾಜರ ಆಸ್ಥಾನದಲ್ಲಿ ಧರ್ಮರಾಜ ಪ್ರತಿನಿತ್ಯ ಪ್ರಾಕ್ಟೀಸ್ ಮಾಡ್ತಿದ್ದಂತೆ ಅಕ್ಷರದೇನ, ನೆಟ್ ಪ್ರಾಕ್ಟೀಸ್ ಮಾಡಿ ಸೋತು ಬರ್ತಾರಲ್ಲ, ಹಾಗೆ ಅದು ಸೋಲಕ್ಕೆ ಹೊರತಿದ್ದಿಲ್ಲ, ಅದು ಗೆಲ್ಲಕ್ಕೆ ಮಾಡ್ತಿದ್ದ ಅಷ್ಟೇ. ಸನ್ಯಾಸಿ ಆಗಿದ್ರು ಕೂಡ ವಿರಾಟ್ ರಾಜರ ಜೊತೆಗೆ ದ್ಯೂತವನ್ನು ಮಾಡ್ತಾ ಅಕ್ಷಾಸಕ್ತೋ ಬಹುವಹ ಆಚಾರ ಹೇಳ್ತಾರೆ. ಪ್ರತಿನಿತ್ಯ ದ್ಯೂತವನ್ನು ಅಭ್ಯಾಸ ಮಾಡಿ 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 ಪ್ರಸಂಗ ಬಂದರೆ ಇರಲಿ ಅಂತ ಅದಕ್ಕೆ ರೆಡಿ ಆಗಿಬಿಟ್ಟಿದ್ದಾಗಲೇನೆ. ಆದ್ರೆ ಇವನು ಗಮನಿಸಿಲ್ಲ ಅಂತೂ ಅಷ್ಟು ಕೇಳಿದ. ದ್ರೋಣಾಚಾರ್ಯ ಅಂದ್ರಂತೆ, ಆಯ್ತು ದುರ್ಯೋಧನ, ಇವಾಗ ಮಾತು ಕೊಟ್ಟೆ ನಾನು ಧರ್ಮ ಸೆರೆಯಲ್ಲಿ ಕೊಟ್ಟು ಬಿಡ್ತೇನೆ ಅಂತ ಹೇಳಿಬಿಟ್ರು, ಮಾತು ಕೊಟ್ಟು ಬಿಟ್ಟು ಈಗ ಇಂಟ್ರೆಸ್ಟಿಂಗ್ ಆಯ್ತು, ಒಂದು ಪರ್ಪಸ್ ಗೊತ್ತಾಯ್ತಾವೆ ಇದ್ರಲ್ಲಿ ಏನಾಗುತ್ತೆ ಅಂತೇಳಿ. ಇಲ್ಲ ಕೊಲ್ಬೇಕು ಅಲ್ಲಿ ಹಿಡಿಬೇಕು, ಎರಡರಲ್ಲೊಂದು ಎರಡು ಕೂಡ ಒಳ್ಳೆ ಜೋರಾದಂತ ವಿಚಾರವೇ ಅಂತೇಳಿ ಭಾರಿ ಖುಷಿಯಾಗೋಯ್ತು. ಹನ್ನೊಂದನೇ ದಿವಸದ ಬೆಳಿಗ್ಗೆ ಇಷ್ಟೆಲ್ಲ ನಡೆದು ಯುದ್ಧ ಪ್ರಾರಂಭವಾಗಬೇಕು. ಅಷ್ಟೊತ್ತು ಕರ್ಣ ಏನು ಮಾಡಿದನಂತೆ, ಈಗ ಹತ್ತು ಭೀಷ್ಮರು ಯುದ್ಧ ಮಾಡೋದಿಲ್ಲ ಅಂತ ಹೇಳಿದ್ನಲ್ಲ, ಭೀಷ್ಮರು ಬಿದ್ದಾಯ್ತಲ್ಲ, ಯುದ್ಧ ಮಾಡಬೇಕಲ್ಲ ಈಗ. ಸೀ ಇದ ಭೀಷ್ಮರ ಹತ್ರನೇ ಹೋಗ್ತಾನೆ ಕರ್ಣ, ಇದು ಆಶ್ಚರ್ಯ. ಎಲ್ಲೋ ಹೋಗೋದಿಲ್ಲ, ಭೀಷ್ಮರ ಹತ್ರ ಹೋಗ್ತಾರೆ. ಅವ್ರು ನಮಸ್ಕಾರವನ್ನು ಮಾಡ್ತಾನೆ, ನೋಡಿದ್ರ ಮದ್ದು ಬಾ ಹುಚ್ಚಾಪಟ್ಟಿ ಮಾತಾಡಿರ್ತಾರೆ. ಇವನು ಮುದುಕ ಅಂಥವನು ಇಂಥವನು ಹೀಗೆ ಇವನು ಬದಿಗೆ ಯುದ್ಧ ಮಾಡೋದ ಯುದ್ಧ ಮಾಡೋದಿಲ್ಲ ಅಂತ ಬಾಯಿ ಬಂದ ಬೈದಿರ್ತಾನೆ. ಅರ್ಧರಾತ ಅಂತ ಕರೆದುಬಿಟ್ರು ಅವಮಾನ ಮಾಡಿಬಿಟ್ರು ಅನ್ನೋ ಸಂಕಟಕ್ಕೆ ಏನೇನೋ ಮಾತಾಡಿರ್ತಾನೆ. ಆದರೆ ಸ್ವರೂಪತ ಭಾರಿ ಒಳ್ಳೆಯವನು, ಈಗ ಅರ್ಥ ಆಗಿದೆ ಆತನಿಗೆ. ಅವ್ರು ನಮಸ್ಕಾರವನ್ನು ಮಾಡ್ತಾನೆ, ಯಾರೂ ಇಲ್ಲ, ಗುಟ್ಟಾಗಿ ಹೋಗಿ ಅವರನ್ನು ಕಾಣ್ತಾನೆ. ಕಂದ ದಯವಿಟ್ಟು ನನಗೆ, ನಾನು ತಪ್ಪು ಮಾಡದೆ ನಾನು ಕ್ಷಮಿಸಬೇಕು ಅಂತ ಕೇಳ್ತಾನೆ. ಭೀಷ್ಮರಂತೂ ಭಾರಿ ಸಾತ್ವಿಕರವರು, ಧರ್ಮ ಕರ್ಣ ನನಗೇನು ಯೋಚನೆ ಇಲ್ಲ, ನೀನು ಅವತ್ತೇ ಕ್ಷಮಿಸಿಯಾಗಿದೆ, ಯೋಚನೆ ಮಾಡಬೇಡ ಅಂತ ಹೇಳುತ್ತಾರೆ. ಸ್ವಾಮಿ ನಾನೀಗ ಯುದ್ಧ ಹೋಗ್ತಾ ಇದ್ದೇನೆ, ನಿಮ್ಮ ಆಶೀರ್ವಾದ ಬೇಕು ಅಂತ ಕೇಳುತ್ತೆ. ಯುದ್ಧಕ್ಕೊಬ್ರಿಗೆ ಆಶೀರ್ವಾದ ಬೇಕಾಗಿದೆ, ದಯವಿಟ್ಟು ಅನುಗ್ರಹ ಮಾಡಿ. ಅಷ್ಟು ಬೈದವ್ರನ್ನ ರೀತಿ ಕೇಳ್ತಾನಲ್ಲ, ಎಷ್ಟು ಸಾತ್ವಿಕ ಪ್ರವೃತ್ತಿ. ಅದಕ್ಕೆ ಸಾಮಾನ್ಯವಾಗಿ ಒಳ್ಳೆಯವರಲ್ಲಿ ವೈಮನಸ್ಸೇ ಬರೋದಿಲ್ಲ, ಬಂದರೆ ಹೆಚ್ಚು ದಿವಸ ಇರೋದಿಲ್ಲ. ಇದು ಬಹಳ ಇಂಟ್ರೆಸ್ಟಿಂಗ್. ಆ ಕಾಲಕ್ಕೆ ಏನೋ ಮಾತಾಡಿಬಿಡ್ತಾರೆ, ಅವ್ರು ಯೋಚನೆ ಮಾಡಿದ್ರೆ ಗೊತ್ತಾಗುತ್ತೆ ಎಲ್ಲಿ ತಪ್ಪು ಮಾಡಿದ್ದೆ, ಅರ್ಥ ಆಗುತ್ತೆ ಅವ್ರಿಗೆ. ಕರ್ಣ ಅರ್ಥ ಮಾಡಿಕೊಂಡ, ಪಾಪ ಅವ್ರು ಸುಮ್ಮನೆ ಹೇಳಿದ್ದೇನೆ ಅಲ್ಲ, ಸರಿಯಾಗಿ ಹೇಳಿದ್ದಾರೆ, ತಾನು ದುಡುಕಿದೆ ಅಂತ ಮರದಟ್ಟಾಗಿತ್ತು. ಪಾಪ ಅವ್ರಿಗೆ ಹಲ್ಟ್ ಮಾಡೋ ಉದ್ದೇಶ ಅವನಿರಲಿಲ್ಲ. ಈಗ ತಿದ್ಕೋಬೇಕು ಅಂತ ಹೋಗಿಬಿಟ್ಟು ನಮಸ್ಕಾರ ಮಾಡಿ ನನಗೆ ಅನುಮತಿ ಕೊಡಿ, ಯುದ್ಧ ಕೊಟ್ಟಿದ್ದೇನೆ ಅಂತ ಕೇಳಿದಾಗ ಭೀಷ್ಮರ ಅಂದ್ರಂತೆ, ಕರ್ಣ ಅವಶ್ಯ ಯುದ್ಧ ಮಾಡು, ಆದರೆ ಹುಷಾರು, ನಾನು ಮಾಡಿದ ಯುದ್ಧ ಮಾಡಬೇಕು ಅಂತ ಹೇಳ್ತಾರೆ. ನಾನು ಯುದ್ಧ ಮಾಡಿದ ಮಾಡಬೇಕು ಅಂತ ಹೇಳಿದ್ರಂತೆ. ಕರ್ಣನಿಗೆ ಅರ್ಥ ಆಗಲಿಲ್ಲ, ಏನು ಹಾಗಂದ್ರೆ ಅಂತ ಕೇಳ್ತಾರೆ. ನಾನು ಯಾವ ಯುದ್ಧ ಮಾಡಿದೆ ಗೊತ್ತಾ, ಇದ್ದಿದ್ದು ದುರ್ಯೋಧನ ಕಡೆಗೆ ಗೆಲ್ಲಬೇಕಾದ ಪಾಂಡವರು ಅಂತ ಹೇಳಿ ಆ ರೀತಿ ಯುದ್ಧ ಮಾಡು ಅಂತ ಹೇಳ್ತಾರೆ. ಎಷ್ಟು ಚೆನ್ನಾಗಿದೆ ಅವರು, ಎಷ್ಟು ಘಾಟಿ ವ್ಯಕ್ತಿ ದೊಡ್ಡ ಭೀಷ್ಮರ ಅಂತ ಸಾಕ್ಷಿ ಇದು. ದುರ್ವಾಗಲ ಯುದ್ಧ ಮಾಡಲೇಬೇಕು ಮಾಡಬೇಕು, ಆದ್ರೆ ಅವರು ವರ್ಷ ಪಾರ್ಟಿ, ಈ ಪಾರ್ಟಿ ಗೆಲ್ಲಬಾರದು, ಇದು ಗೆದ್ದು ಬಿಟ್ರೆ ಲೋಕ ಹಾಳಾಗಿ ಹೋಗ್ತದೆ. ಅದಕ್ಕೋಸ್ಕರ ನಮ್ಮ ಕರ್ಮ ಅಂತ ಯುದ್ಧ ಮಾಡಬೇಕು, ಆದರೆ ಗುರಿ ಮಾತ್ರ ಮರಿಬಾರದು, ಪಾಂಡವರಿಗೆ ಜಯ ಆಗಬೇಕು. ಹೋಗು, ಒಳ್ಳೆ ಸ್ವರ್ಗಸ್ಥರಾಗುತ್ತೆ, ಆಶೀರ್ವಾದ ಮುಂಗುದಲ್ಲ ಕತೆ, ಸ್ವರ್ಗಸ್ಥರ ಹ್ಯಾಪಿ ಜರ್ನಿ ಅಲ್ಲ, ಹ್ಯಾಪಿ ಡೆತ್ ಅಂತ ಹೇಳಿದಾಗತ್ತೆ. ಒಳ್ಳೆ ರೀತಿ ಸಾಯಯ್ಯ ಅಂತ ಹೇಳಿದಾಗ ಸ್ವರ್ಗಸ್ಥನಾಗು, ಸ್ವರ್ಗದಲ್ಲಿ ನೀವು ಸ್ವಾಗತ ಸಿಗಲಿ ಅಂತ ಹೇಳಿಬಿಟ್ರೆ ಅಂದ್ರೆ ದೇವರಾಣಿಗೆಲ್ಲರಿಲ್ಲ, ಯುದ್ಧ ಗೌರವ ಕರೆದಿದ್ದಾರೆ, ಯಾರೂ ಗೆಲ್ಲ ಸಾಧ್ಯ ಇಲ್ಲ, ಆದ್ರೆ ನಿರ್ವಾಯಲ್ಲ ಯುದ್ಧ ಮಾಡಬೇಕಾಗಿದೆ, ಏನು ಮಾಡಕ್ ಸಾಧ್ಯ ಇಲ್ಲ, ಯುದ್ಧ ಮಾಡು ಅಂತ ಹೇಳುತ್ತಾರೆ. ಅಂದ್ರೆ ಭೀಷ್ಮರು ಆ ಸಮಯದಲ್ಲೂ ಕೂಡ ತಾವು ಏನು ಎಚ್ಚರ ವಹಿಸಿದ್ರು ನಮ್ಗೆ ಈಗ ಅರ್ಥ ಆಗ್ತದೆ. ಭೀಷ್ಮರು ಇಷ್ಟೆಲ್ಲ ದೊಡ್ಡವರಾಗಿದ್ರು ಕೂಡ ಕೌರವ ಜೊತೆ ಸೇರಿಬಿಟ್ಟು ಪಾಂಡವರು ಯುದ್ಧ ಮಾಡಿದ್ರಲ್ಲ, ಅವ್ರಿಗೆ ಪಾಪ ಬರಲಿಲ್ಲ ಅಂತ ಕೇಳಿದ್ರೆ ಬರಲಿಲ್ಲ ಅಂತ ಹೇಳುತ್ತಾರೆ. ಭೀಷ್ಮರಿಗೆ ಪ್ರಾಣ ಪಾಪ ಯಾಕೆ ಬರಲಿಲ್ಲ ಅಂದ್ರೆ ಪಾಂಡವರು ಗೆಲ್ಲುವೆ ಅಂತ ಸಂಕಲ್ಪ ಮಾಡಿದ್ರೆ ಹೊರತು ತಾವು ಗೆಲ್ಲಿ ಅಂತಲ್ಲ. ದುರ್ಯೋಧನ ಜಯ ಆಗಲಿ ಅಂತ ಅವ್ರ ಕನಸಲ್ಲೇ ಯೋಚನೆ ಮಾಡಿಲ್ಲ, ಆದ್ರಿಂದ ಅವರಿಗೆ ಪಾಪ ಬರಲಿಲ್ಲ. ಯುದ್ಧ ಮಾಡಿದ್ದು ಕರ್ತವ್ಯ ಬುದ್ಧಿಯಿಂದ ಅಷ್ಟೇ ಹೊರತು ಜಯವನ್ನು ಗಳಿಸಬೇಕು ಅಂತ ಯುದ್ಧ ಮಾಡಲಿಲ್ಲ, ಆದ್ರಿಂದ ಅವ್ರಿಗೆ ಪಾಪ ಬರಲಿಲ್ಲ. ಅದು ಶಾಸ್ತ್ರ ಹೇಳುತ್ತದೆ, ನಾವು ಅನಿವಾರ್ಯ ಕಾರಣದ ತಪ್ಪು ಮಾಡೋ ಪ್ರಸಂಗ ಬಂದ್ರೆ ನಾವು ಉದ್ದೇಶ ಇದಿರಬೇಕು, ಧರ್ಮಕ್ಕೆ ಜಯವಾಗಲಿ ಅಂತ ಬದುಕಬೇಕೆ ಹೊರತು ನಾವು ತಪ್ಪು ಮಾಡ್ತಿದ್ದೇವೆ ಅಂತ ಹೇಳಿ ಹಾದಿ ತಪ್ಪು ಒಂದು ಯೋಚನೆ ಮಾಡಕ್ಕೆ ಹೋಗಬಾರದು ಅಂತ ಹೇಳ್ತಾರೆ. ಆದ್ರಿಂದ ಭೀಷ್ಮ ದ್ರೋಣಾದಿಗಳ ಆ ಒಂದು ಸೇವೆ ಭಗವತ್ ಸೇವೆ ಆಯ್ತು ಅಂತ ಕರೀತಾರೆ. ಆ ದುರ್ಯೋಧನ ಜೊತೆ ಯುದ್ಧ ಮಾಡಿದ್ರು ಕೂಡ ಅದು ಭಗವತ್ ಸೇವೆ ಮಾಡಿದ ಪುಣ್ಯ ಬಂತೆ ಹೊರತು ಅವರಿಗೆ ಅದು ಪಾಪ ಕಾರ್ಯ ಕಾರಣವಾಗಲಿಲ್ಲ. ಇಲ್ಲ ಹೋದ ಮೂಲರೂಪಕ್ಕೆ ಆಗ್ತಿರಲಿಲ್ಲ ಅವರಿಗೆ, ವಿಶ್ವಮುಕ್ತಿ ಪ್ರದಾಯಕ ಕೃಷ್ಣ ಅನುಗ್ರಹ ಮಾಡ್ತಿರಲಿಲ್ಲ, ಅದ್ರ ಮನೋಭಾವ ಭಾರಿ ಸರಿಯಾಗಿತ್ತು. ಇದು ಬಹಳ ಮುಖ್ಯ. ಇದು ಇವತ್ತು ನಮಗೆಲ್ಲ ಕೂಡ ಆದರ್ಶ ಭೀಷ್ಮರೇ. ಯಾಕೆ ಗೊತ್ತಾ, ಆ ದುರ್ಯೋಧನ ಪಕ್ಷದಲ್ಲಿ ಇದ್ದು ಯುದ್ಧ ಮಾಡಿ ಸದ್ಗತಿ ಹೋದವರು. ನಾವಿರೋದಲ್ಲಿ ಇವತ್ತು ಕಲಿಯುಗ, ದುರ್ಯೋಧನ ಪಕ್ಷ ಅಂತಾರೆ ಅಂತ ಬೇರೆ ದಾರಿನೇ ಇಲ್ಲ. ಕಲಿಯುಗದಲ್ಲಿ ಇದ್ದೇ ಇಲ್ಲ, ದುರ್ಯೋಧನ ಪಕ್ಷದಲ್ಲೇ ಇರೋದು ನಾವೀಗ. ಆದ್ರೆ ಹೇಗಿರಬೇಕು ಅಂತ ಕೇಳಿದ್ರೆ ಕಲಿಗೆಲ್ಲಲಿ ಅಂತ ಯುದ್ಧ ಮಾಡಬಾರದು, ಕಲಿಗೆಲ್ಲಲಿ ಅಂತ ಬದುಕಬಾರದು. ಹೇಗೆ ಬದುಕಬೇಕಂತೆ, ಇವತ್ತು ಧರ್ಮ ಗೆಲ್ಲಲಿ ಹೇಳ್ತೇವಲ್ಲ, ಪಾಲಯಾಚ್ಯುತ ಪಾಲಯಾಚಿತ ಅಂತ ಹೇಳಿದ ಹಾಗೆ ಶ್ರೀ ರಾಮೋ ವಿಜಯತೆ, ಶ್ರೀ ಕೃಷ್ಣೋ ವಿಜಯತೆ. ನಾವು ದೇವರಿಗೆ, ದೇವರ ಭಕ್ತರಿಗೆ ಜಯವಾಗಲಿ ಅಂತ ಬದುಕಬೇಕು. ಇದ್ದಿದ್ದು ಆಪಕ್ಷ, ಮನಸ್ಸೆಲ್ಲ ಪಾಂಡವರ ಕಡೆಗೆ. ನಾ ಇರೋದು ಕಲಿಯುಗ, ಮನಸ್ಸೆಲ್ಲ ಕೃತಯುಗದಲ್ಲಿ ಇದ್ದಾಗಿರಬೇಕೆ ಹೊರತು ಕಲಿಯುಗದ ಮನಸ್ಸು ಇದ್ದಾಗಿರಬಾರದು. ಕಲಿಯುಗ ಯಾವಾಗ ಕೆಲಸುತ್ತೆ ಅಂತ ಹೇಳಕ್ ಸಾಧ್ಯನೇ ಇಲ್ಲ. ಕೆಲಸ ಬಿಟ್ಟು ಬಿಟ್ಟರೆ ಹೊರಗೆ ಮಡಿ ನಡೆಯೋದಿಲ್ಲ ಅಂತೇಳಿ ಮಣ್ಣು ತಿನ್ಬೇಕಾಗುತ್ತೆ, ಇಲ್ಲ ಹೋಗಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ರೆ ಧರ್ಮ ಬಿಡಬೇಕಾಗುತ್ತೆ. ಇವತ್ತು ನಿಮಗೆ ಆಶ್ಚರ್ಯವಾಗ್ತದೆ, ಜನ ಹೇಗೆ ಕೆಡಿಸ್ತಾರೆ ಅಂತ ಹೇಳಿ ನಮ್ಮ ಹುಡುಗ ಹೇಳಿದ್ದ. ಇವತ್ತಿನ ದಿವಸ ನಿನ್ನೆ ನಿಂದು ಆಫೀಸರೊಳಗೆ ಚಾಕ್ಲೇಟ್ ತಂದು ಕೊಟ್ಟಂತು, ಒಂದು ಚಾಕ್ಲೇಟ್ ಪಕ್ಕದಲ್ಲಿ ಇದ್ದ ತಿಂದ್ಬಿಟ್ಟು. ನನ್ನ ತಕ್ಷಣ ತಿಂದು ಏನೋ ಒಂಥರ ಮಂಪರು ಬರ್ತಾ ಇದ್ದ, ಹುಚ್ಚುಚ್ಚ ಮಾತಾಡ್ತಾ ಇದ್ದ, ತಿಂದ ಚಾಕ್ಲೇಟ್ ತಿಂದಲ್ಲಿ ಯಾತಕ್ಕೆ ಅಂತ ಕೇಳಿದ್ರೆ ಅದಲ್ಲೇ ರಮ್ ಹಾಕಿದ್ದಾನೆ, ಯೋಚನೆ ಮಾಡಬೇಕು. ಚಾಕ್ಲೇಟಲ್ಲಿ ರಮ್ ಹಾಕಿದ್ದಾನೆ, ಇದನ್ನ ಅರ್ಥ ಮಾಡ್ಕೊಂಡ್ರೆ ಇನ್ನ ಏನ್ ತಿಂದರೆ ಮನುಷ್ಯ ಸುಖವಾಗಿರ್ತಾನೆ ಯೋಚನೆ ಮಾಡಿ ನೋಡಂತೆ. ಎಷ್ಟು ಪಾಪಗಳಿದ್ದಾರೆ ಯೋಚನೆ ಮಾಡಕ್ ಸಾಧ್ಯ ಇಲ್ಲ. ಒಳಗಡೆಗೆ ಇಟ್ಟು ಅದ್ರ ಮೇಲೆ ಗೊತ್ತಾಗಬೇಕದು, ಇವ್ರ ಕೈಲಿ ಅವ್ರು ಕೊಟ್ಟಿದ್ದಾರೆ ಅವ್ರಿಗೆ ಕೊಟ್ಟಿದ್ದಾರೆ, ನೀವು ಮೊದಲು ತಿಂದಿಲ್ಲ, ಆದ್ರೆ ಅವ್ರಿಗೆ ಕೊಟ್ಟು ನೋಡಿದ್ರೆ ಆಮೇಲೆ ಮಾಡೋ ಯಾಕೆ ಹೀಗೆ ಎಂತ ಪಾಪ ಇದ್ದ ಹಾಕಿದ್ರೆ ಅಂತ ಆ ವೆರೈಟಿ ಸಿಗ್ತಾವೆ ಅಂತ ಈಗಿನ ಕಾಲಕ್ಕೆ ನೋಡಿದ್ರೆ ಏನು ತಿಂದು ಮನುಷ್ಯ ಬದುಕಬಹುದು. ಇವತ್ತು ಯೋಚನೆ ಮಾಡಿ ಧರ್ಮ ಉಳಿಸ್ಕೊಳ್ಳೋದು ಸುಲಭ ಅಲ್ಲ. ಧರ್ಮ ಉಳಿಸ್ಕೊಬೇಕಾದ್ರೆ ಬೈ ಎಲ್ಲ ಚಾಕ್ಲೇಟ್ಗೆ ಎಂದು ಓಟ ಬಿಸ್ಕತ್ ಎಂದು ಓಟ ಬಿಸಿ ಇದು ಏನೇನು ಹಾಕಿ ಮಾಡ್ತಾರೆ ಗೊತ್ತಾಗದೆಲ್ಲ ಕೂಡ ಫಾರಿನ್ಗೆ ಐಸ್ ಕ್ರೀಮ್ ಅಂದ್ರೆ ನಾನ್ ವೆಜಿಟೇರಿಯನ್ ಐಸ್ ಕ್ರೀಮ್ ಕೊಡ್ತಾನಂತ ಇದು ಆಶ್ಚರ್ಯ. ನಾನ್ ವೆಜಿಟೇರಿಯನ್ ಐಸ್ ಕ್ರೀಮ್, ನಿಮ್ಗೆ ಐಸ್ ಕ್ರೀಮ್ ಬೇಕು ಅಂದ್ರೆ ವೆಜಿಟೇರಿಯನ್ ಐಸ್ ಕ್ರೀಮ್ ಬೇಕು ಅಂತ ಕೇಳ್ಬೇಕಾದ್ರೆ ಸ್ಪೆಸಿಫಿಕ್ ಆಗಿ, ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಾನ್ ವೆಜ್ ಅಂಡರ್ಸ್ಟುಡ್ ಅಂತ ಸ್ಪೆಸಿಫಿಕ್ ಆಗಿ ಕೇಳಿದ್ರೆ ನಾನ್ ವೆಜ್. ಅದು ಸಾಮಾನ್ಯವಾಗಿ ಗೋಮಾಂಸ ಮತ್ತೆ ಅದು ಇದು ಅಲ್ಲ, ಬೇರೆ ಪ್ರಾಣಿಗಾಗಬಾರ್ದು, ಗೋಮಾಂಸನೇ ಆಗಬೇಕು. ಕಲಿಗೆ ಬಹಳ ದ್ವೇಷ ಇರೋದು ಗೋವುಗಳ ಮೇಲೆ, ಬಹಳ ಪ್ರೀತಿ ನಾಯಿಗಳ ಮೇಲೆ, ಅದು ಭಾರಿ ವಿಶೇಷ. ಭಾರಿ ಪ್ರೀತಿ ನಾಯಿಗಳ ಮೇಲೆ, ಭಾರಿ ದ್ವೇಷ ಗೋಗಳ ಮೇಲೆ. ಆದ್ರಿಂದ ಗೋಮಾಂಸದ ಐಸ್ ಕ್ರೀಮ್ ಕೊಡ್ತಾರಂತ, ನೀವು ಸ್ಪೆಸಿಫಿಕ್ ಆಗಿ ಹೇಳ್ಬೇಕಾದ್ರೆ ಬೇಡ ಅಂತ ಹೇಳಿದ್ರೆ ವೆಜ್ ಕೊಟ್ಟು ವೆಜ್ ಕೊಡ್ತಾರಂತ. ಹೇಗೆ ಆ ಪಾತ್ರೆ ತೆಗೆದು ಆ ಪಾತ್ರೆ ಹಾಕ್ತಾರೆ ಅಷ್ಟೇ, ಅದೇ ತಳೆದು ಬಡಿ ಮಾಡಿ ಗೋಮ ಹೆಚ್ಚು ಕೊಡೋದಿಲ್ಲ ಅದನ್ನ ಅಷ್ಟಕ್ಕೆ ಮುಗಿದೋಯ್ತು. ಎಂತ ಆಶ್ಚರ್ಯ, ಇವತ್ತು ಹೇಗೆ ಬದುಕಬೇಕು ಯೋಚನೆ ಮಾಡಬಹುದು ಇಂತ. ಆದ್ರೂ ಬಿಡಾಗಿಲ್ಲ ಮತ್ತೆ ಬದುಕಲಿಕ್ಕೆ ಬದುಕ್ತಾ ಇದ್ರೆ ಹುಟ್ಟಿರೋದೇ ಇಲ್ಲಿ, ಬಿಡ್ಲಕ್ಕೆ ಸಾಧ್ಯ ಇಲ್ಲ. ಇಲ್ಲಿ ಸಾಧನೆ ಮಾಡಬೇಕು ನಾವು, ಅದಕ್ಕೆ ಹೇಳ್ತಾರೆ ಈ ಸಾಧನೆ ಮಾಡಕ್ಕೆ ಬೆಸ್ಟ್ ಯುಗ ಎತ್ತರ ತಪ್ಪಿದ್ರೆ ವರಷ್ಟ ಆಗಿಬಿಡ್ತದೆ. ಆದ್ದರಿಂದ ಕೈ ಬಿಡದಂತೇನೆ ಈ ಕಾಲ ಪ್ರಶಂಸಾ ಪ್ರಕರಣ ಅಂತ ನೋಡಿದ್ವಿ ಅಲ್ಲಿ ಭಾಗವತ ಸಾರೋದ್ಧಾರದೊಳಗೆ, ಎಚ್ಚೆತ್ತಿರಬೇಕು. ಎಚ್ಚೆತ್ತಿದ್ದು ಸಾಧನೆ ಮಾಡಿದರೆ ಒಳ್ಳೆ ದಾರಿಯಲ್ಲಿ ಹೋಗ್ತಾರೆ. ಅಕಸ್ಮಾತ್ ತಪ್ಪಿದ ಅಂದ್ರೆ ಕಥೆ ಮುಗಿದೋಯ್ತು. ಇಷ್ಟೆಲ್ಲ ಯೋಚನೆ ಮಾಡಿದರೆ ಇವತ್ತು ಕಲಿಯುಗದಲ್ಲಿ ಭೀಷ್ಮರು ಹೇಗೆ ಬದುಕಿದ್ದಾರೆ, ದುರ್ಯೋಧನ ಪಕ್ಷದಲ್ಲಿ ಆ ಬದುಕತಕ್ಕಂಥ ಆದರ್ಶ ನಮ್ಮದಾಗಬೇಕು ಅನ್ನೋದಕ್ಕೆ ಒಳ್ಳೆ ದೃಷ್ಟಾಂತ ಇದೆ. ಅಷ್ಟನ್ನ ಹೇಳಿದರಂತೆ ಕರ್ಣನು ಅದನ್ನು ಒಪ್ಕೋತಾನೆ, ಬರ್ತಾನೆ. ಯುದ್ಧ ಪ್ರಾರಂಭವಾಗ್ತಾ ಇದೆ, ಭಯಂಕರವಾದ ಯುದ್ಧ. ದ್ರೋಣಾಚಾರ್ಯ ಯುದ್ಧಕ್ಕೆ ಬಂದರೆ ಹೊಸ ಹುರು ಕಲ ತಮ್ಮ ಗುರುಗಳೇ ಯುದ್ಧ ತೋರಿಸ್ಬೇಕಲ್ಲ ಎಲ್ಲರಿಗೂ. ಈಗ ನಮ್ಮ ಮೇಷ್ಟಿದೆ, ತಮ್ಮೇ ಮೇಷ್ಟಿದ್ದು ಬಿಟ್ಟರೆ ಹುಡುಗರು ಭಾರಿ ಉತ್ಸಾಹ ಬಂದುಬಿಡ್ತದೆ. ಎಲ್ಲ ಯೋಧರಿಗೂ ಕೂಡ ನಮಗೆ ಪಾಠ ಹೇಳಿಕೊಟ್ಟ ದ್ರೋಣಾಚಾರ್ಯ ಯುದ್ಧಕ್ಕೆ ಬಂದುಬಿಟ್ಟಿದ್ದಾರೆ. ಅವ್ರ ಕಡೆಯವರಿಗೆಲ್ಲ ಚೆನ್ನಾಗಿ ಯುದ್ಧ ಮಾಡ್ತೇವೆ ಅಂತ ತೋರಿಸ್ಬೇಕು. ಎದುರಾಳಿಗಳಿಗೆಲ್ಲ ನೀವು ಹತ್ರ ಕೊಟ್ಟು ನಿಮ್ಮಲೇ ತೋರಿಸ್ತೇವೆ ನೋಡಿದ್ರೆ ಈಗ ಹೇಗೆ ಬಿಡ್ತೇವೆ ಅಂತ ಅನಿಸ್ಕೋಬೇಕು. ಅಂತೂ ಭಾರಿ ಛಲ ಬಂದುಬಿಟ್ಟಿದೆ. ದ್ರೋಣಾಚಾರ್ಯ ಬಹಳ ಉತ್ಸಾಹದಿಂದ ಯುದ್ಧರಂಗ ಹೊರಟಿದ್ದಾರೆ. ಅವರ ವಯಸ್ಸು ನೋಡಬೇಕು, ಭೀಷ್ಮರು 800 ವರ್ಷದವರು, ದ್ರೋಣರು 800 ವರ್ಷದವರೇನೆ, ಇಬ್ಬರು ಸಮವಯಸ್ಕರು. ತೇಷಾಂ ಸಮಾನೋ ವಯಸ್ಸಾ ವಿರಾಟ, ಎಲ್ಲ 800 ವರ್ಷದ ವೃದ್ಧರುಗಳು ಅವರು ಯುದ್ಧರಂಗದಲ್ಲಿ ಇದ್ದಾರೆ. ಇದು ಆಶ್ಚರ್ಯ. ಮತ್ತೆ 80 ವರ್ಷದ ಮೂಲಕ ಯುದ್ಧರಂಗ ಇರ್ತಾರೆ, 35 ವರ್ಷ ಮನೆ ಕಳಿಸುತ್ತೆ, ಮೀಟರಿಂದನೇ ಮನೆ ಕಳಿಸಿಬಿಡ್ತಾರೆ. 35ಕ್ಕೆ 40 ಕೂಡ ಇಲ್ಲ. ಆ ಕತೆ ಮುಗಿತು, 35 ಯುದ್ಧ ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತೇಳಿ ಮಹಾಭಾರತ ಯುದ್ಧ ನೋಡ್ಬಿಟ್ರೆ ಆಶ್ಚರ್ಯವಾಗಬೇಕು. 800 ವರ್ಷದ ಮುದುಕರು ಸೇನಾಧಿಪತಿ ಯುದ್ಧ ಮಾಡ್ತಾರೆ, ಮತ್ತೆ ಬರೀ ಯಾವುದೋ ಒಬ್ಬ ಪೇದೆಯಾಗಿ ಅಲ್ಲ, ಪಾನಾಗಿ ಅಲ್ಲ, ಸೇನಾಧಿಪತಿ ಯುದ್ಧ ಮಾಡ್ತಾರೆ ಅಂದ್ರೆ ಎಂಥ ಕಾಲ ಇತ್ತು, ಎಂಥ ಕಾಲ, ಎಂಥ ದೇಹದಾರ್ಢ್ಯ, ಎಂಥ ಮನೋದಾರ್ಢ್ಯ, ಎಲ್ಲ ಇದ್ದ ಒಂದು ಅಪೂರ್ವವಾದಂತಹ ಕಾಲ ಅದು. ದ್ರೋಣಾಚಾರ್ಯ ಭೀಷ್ಮರು ಹಾಗೆ ಯುದ್ಧ ಮಾಡಿದ್ದರೆ ದ್ರೋಣಾಚಾರ್ಯ ಅದಕ್ಕೆ ಸಬ್ಸ್ಟಿಟ್ಯೂಟ್ ಹಾಗೆ ಬಂದವರೇನೆ. ಜೊತೆಗೆ ಬ್ರಾಹ್ಮಣ ಇನ್ನೊಂದು ಮೈನಸ್ ಪಾಯಿಂಟ್, ಪಾಪ ಕ್ಷತ್ರಿಯರ ಫಿಸಿಕಲ್ ಸ್ಟ್ರೆಂತ್ ಬ್ರಾಹ್ಮಣನಿಗಿರೋದಿಲ್ಲ, ಆದರೆ ದ್ರೋಣಾಚಾರ್ಯ ಅದಕ್ಕೂ ಸರಿ ಅಂತಲೇ ಯುದ್ಧಕ್ಕೆ ಬಂದಿದ್ದಾರೆ. ಎಲ್ಲ ವ್ಯೂಹಗಳ ರಚನೆ ಮಾಡ್ತಾರೆ. ವ್ಯೂಹ ಅಂತ ಹೇಳಿದ್ರೆ ಫೀಲ್ಡಿಂಗ್ ಅರೇಂಜ್ಮೆಂಟ್ ಇದ್ದಾಗ ಕ್ರಿಕೆಟ್ ಫೀಲ್ಡಿಂಗ್ ಅರೇಂಜ್ಮೆಂಟ್ ಮಾಡ್ತಾರಲ್ಲ ಆ ರೀತಿ ಎಲ್ಲ ವ್ಯೂಹ ಯೋಚನೆ ಮಾಡಿದ್ದಾರೆ. ಜೊತೆಗೆ ಇನ್ನೂ ಕೆಲವು ಹೊಸ ಹುರುಪು, ಕರ್ಣ ಬೇರೆ ಬಂದ್ಬಿಟ್ಟರೆ ದುರ್ಯೋಧನ ಭಾರಿ ಹುರುಪು, ನಮ್ಮ ಕರ್ಣ ಒಬ್ಬನು ಇದ್ದಿಲ್ಲ, ಈಗ ಅವನು ಬೇರೆ ಬಂದ್ಬಿಟ್ಟಿಗೆ ಇರ್ತಾರಲ್ಲ. ಭೀಷ್ಮರನ್ನು ಬೀಳಿಸಲು ಉತ್ಸಾಹದಲ್ಲ ಅವರಿದ್ದಾರೆ, ಇವರು ಇವರು ಬಂದ ಉತ್ಸಾಹ ಇವರಿದ್ದಾರೆ. ಯುದ್ಧ ಪ್ರಾರಂಭವಾಗ್ತಾ ಇದೆ. ಅವತ್ತು ಸರಿಯಾಗಿ ಮೊದಲ ಹಂತದೊಳಗೆ ಯುದ್ಧದೊಳಗೆ ದ್ರೋಣರು ಮುಂದೆ ಹೆಜ್ಜೆ ಇಟ್ಟರಂತೆ. ಕರ್ಣ ಶಲ್ಯ ಮೊದಲಾದವರೆಲ್ಲ ಭಾಗವಹಿಸ್ತಾ ಇದ್ದಾರೆ. ಆ ಕಡೆಯಿಂದ ಭೀಮಸೇನೆ ಬರ್ತಾ ಇದ್ದಾರೆ ಮುಂದಕ್ಕೆ. ಅದು ಯಾರು ಯಾವುದೇ ಪರವಲ್ಲಿ ಮೊದಲ ಹೆಜ್ಜೆ ಹಾಕಿದ್ರೆ ಭೀಮಸೇನೆ. ಭೀಷ್ಮ ಯುದ್ಧ ಮಾಡಬೇಕಾದ್ರೂ ಕೂಡ ಅರ್ಜುನ ಗೀತೆ ಕೇಳಿದ್ದ ಅರ್ಜುನ, ಮೊದಲು ಯುದ್ಧ ಮಾಡಿದ್ ಭೀಮಸೇನೆ. ಇಲ್ಲೂ ಹಾಗೇನೆ, ಈ ಕಡೆ ದ್ರೋಣಾದಿಗಳು ಬಂದ್ರೆ ಆ ಕಡೆ ಭೀಮಸೇನೆ ಯುದ್ಧಕ್ಕೆ ಬರ್ತಾ ಇದ್ದಾನೆ. ಆರಂಭದೊಳಗೆ ದ್ರೋಣಾಚಾರ್ಯ ಹೊಸ ಪರಾಕ್ರಮ ಬೇರೆ, ಪಾಂಡವರ ಸೈನ್ಯವನ್ನು ಬೇಕಾ ಜೋರ ಹೊಡಿತಾ ಇದ್ದಾರೆ. ಆ ಸಪೋರ್ಟ್ ಆಗಿ ಇಬ್ಬರು ಬೇರೆ ಇದ್ದಾರೆ. ಆಗ ಭೀಮಸೇನೆ ನೇರವಾಗಿ ದ್ರೋಣರ ಮೇಲೆ ಬಂದಾಗ ಎಲ್ಲ ಒಟ್ಟಾದರಂತೆ, ಮೂರು ಜನಗಳು ಕೂಡ, ದ್ರೋಣರು, ಕರ್ಣರು, ಕರ್ಣ, ಶಲ್ಯ, ಎಲ್ಲ ಒಟ್ಟಾಗಿ ಭೀಮನ ದರ್ಶಕ್ಕೆದ್ದ ಬಂದ್ರಂತೆ. ಆದ್ರೆ ಭೀಮನ ಮುಂದೆ ಎಷ್ಟು ಜನ ಬಂದರೂ ಅಷ್ಟೇ, ಒಬ್ರು ಬಂದರೂ ಅಷ್ಟೇ, ಇಬ್ರು ಕಲ್ಲು ತಗೊಂಡು ಎಷ್ಟು ಬಾಟ್ಲು ಇದ್ರು ಅಷ್ಟೇ, ಗಾದಿಗಳು ಎಷ್ಟೇ ಇದ್ರು ಕೂಡ ಒಂದು ಕಲ್ಲು ಸಾಕೊಂಡೆ, ಕಲ್ಲು ಏನು ಹೊಡ್ಕೊಂಡಿರೋದಿಲ್ಲ, ಬಾಟ್ಲೆಲ್ಲ ಪುಡಿ ಪುಡಿ ಆಗಿರ್ತದಲ್ಲ, ಎಲ್ಲ ಸೋತು ಬಿಡ್ತಾರೆ. ಇನ್ನೊಂದು ಕಡೆಯಿಂದ ಬರ್ತಾರೆ ವಾಪಸ್, ಸೋತು ಇನ್ನೊಂದು ಕಡೆಯಿಂದ ವಾಪಸ್ ಬರ್ತಾರೆ. ಅವರ ಮೇಲೆ ಅಭಿಮನ್ಯು ಯುದ್ಧಕ್ಕೆ ಹೋಗ್ತಾರೆ. ಅಭಿಮನ್ಯು, ದ್ರೋಣರು, ಆ ಕರ್ಣ, ಶಲ್ಯ ಎಲ್ಲರ ಮೇಲೆ ಭಾರಿ ಚಿಕ್ಕವರ ಸಾರಿ, ಅವನೇ ಹೆಂಗೆಷ್ಟೇನೋ ಅಲ್ಲ, ಅಲ್ಲಿ ಚಿಕ್ಕವರ ಸಾರಿಗೆ ಸೇರಿದವನು ಅಭಿಮನ್ಯು, ಮಹಾವೀರ, ಅವನು ಯುದ್ಧಕ್ಕೆ ಹೋಗ್ತಾನೆ. ಆಗ ದ್ರೋಣ, ಕರ್ಣ, ಶಲ್ಯ ಮೂರು ಜನಗಳು ಕೂಡ ಒಟ್ಟಾಗಿ ಹೊಡೆಯಕ್ಕೆ ಹೋಗೋದನ್ನು ನೋಡಿಬಿಟ್ಟು ಮತ್ತೆ ಭೀಮಸೇನಾ ದಿಕ್ಕಿಗೆ ಹೋಗ್ತಾರೆ. ಆ ದಿಕ್ಕಿ ಮತ್ತೊಮ್ಮೆ ಭೀಮಸೇನಾ ಹೋದಾಗ ಆ ದ್ರೋಣರು, ಕರ್ಣ ಇಬ್ಬತ್ತೆ ಭೀಮನೆ ಸೋತ್ಬಿಟ್ಟು ಪಲಾಯನ ಮಾಡಿಬಿಡ್ತಾರೆ, ಆ ಕಡೆ ಇನ್ನೊಂದು ದಿಕ್ಕಿಗೆ ಹೋಗ್ತಾರೆ. ಇದು ಗಮನಿಸಿಟ್ಟುಬಿಡಬೇಕು. ಥ್ರೋಔಟ್ ಮಹಾಭಾರತ ಯುದ್ಧದೊಳಗೆ ಒಂದು ಸರ್ತಿ ಕೂಡ ಭೀಷ್ಮ ದ್ರೋಣರು ಭೀಮನಿಗೆಲ್ಲ ಕನಸು ಕೂಡ ಕಾಣೋದಿಲ್ಲ. ಅವ್ರು ಬಂದರೂ ಸೋಲೋದೇ ಕೆಲಸ, ಬೇರೆ ದಾರಿ ಇಲ್ಲ ಅವರಿಗೆ, ಸೋತ್ ಓಡಿಸಿಬಿಡ್ತಾರೆ. ಆಗ ಶಲ್ಯರಾಜ ಯುದ್ಧಕ್ಕೆ ಬರ್ತಾರೆ, ಶಲ್ಯ ಓಡೋದ್ರವ ಯುದ್ಧಕ್ಕೆ ಬರ್ತಾರೆ. ಭೀಮಶಲ್ಯರ ಯುದ್ಧ ನಡೆಯುತ್ತೆ 12 ದಿವಸ. ದೊಡ್ಡ ಮೇನ್ ಹೈಲೈಟ್ ಅಂದ್ರೆ ಅದೇನು, ಭೀಮಶಲ್ಯರ ಯುದ್ಧ. ಅವರಿಬ್ರು ಸಾಮಾನ್ಯರಲ್ಲ. ಭೀಮಸೇನಾ ಅಂತನೂ ಭೀಮಸೇನ ಸಮೋ ನಾಸ್ತಿ ಸೇನೆಯೋ ಹೃಹಯೋರಪಿ ಪಾಂಡಿತ್ಯೇ ಚ ಪಟುತ್ವೇ ಚ ಶೂರತ್ವೇ ಪಿ ಬಲೇಪಿ ಚ ಅಂತ ಅಸಮಾನ ವೀರ. ಶಲ್ಯರಾಜ ವೃದ್ಧ, ಆದರೆ ಆತನ ಮಹತ್ವ ಇತ್ತಂತೆ. ದುರ್ಯೋಧನ ಲೆಕ್ಕ ಹಾಕಿಬಿಟ್ಟಿದ್ದಾನೆ ಸೀತೆಗೆ ಸತ್ತಾಗ. ಮಹಾಬಲಾಢ್ಯರು ಯಾರು ಅಂದ್ರೆ ಭೀಮಶ್ಚ ಬಲಭದ್ರಶ್ಚ ಮದ್ರರಾಜಶ್ಚ ವೀರ್ಯವಾನ್ ಚತುರ್ಥ ಕೀಚಕಸ್ತೇಷಾಂ ಪಂಚಮಂ ನಾನು ಶುಶ್ರೂಮಃ. ಅದರಲ್ಲಿ ಭೀಮಸೇನ ನಂಬರ್ ಒನ್, ಆಮೇಲೆ ಬಲರಾಮ, ಆಮೇಲೆ ಶಲ್ಯರಾಜ, ಆಮೇಲೆ ಕೀಚಕ ಅಂತ ಲೆಕ್ಕ ಹಾಕಿರ್ತಾರೆ. ಇಲ್ಲಿ ಭೀಮಸ್ ಬಲರಾಮ ಯುದ್ಧಕ್ಕೆ ಬಂದಿಲ್ಲ, ಭೀಮ ಅಲ್ಲಿದ್ದಾನೆ. ನೆಕ್ಸ್ಟ್ ಅಂದ್ರೆ ಬೆಸ್ಟ್ ಶಲ್ಯರಾಜನೇ. ಅವರಿಬ್ಬರು ಯುದ್ಧ ಅಂತ ಕೇಳಿದರೆ ಎಲ್ಲರಿಗೂ ಭಾರಿ ಆಶ್ಚರ್ಯ ಹುಟ್ಟಿಸ್ತಕ್ಕಂಥ ಯುದ್ಧ. ಆ ಯುದ್ಧ ಸೇರಿದ್ದಾರಂತೆ ಆಶ್ಚರ್ಯ. ಇಬ್ಬರು ಹತ್ತಿರದ ಬಂಧುಗಳು, ಸೋದರ ಮಾವ, ಮಾದ್ರಿಯ ಅಣ್ಣನೇ ಶಲ್ಯರಾಜ, ನಕಲ ಸಹೋದರ ಡೈರೆಕ್ಟ್. ಈ ದೃಷ್ಟಿಯಿಂದ ಇದ್ದಾನೆ, ಮತ್ತು ಸೋದರ ಮಾವನೇ ಆಗಬೇಕು ಅಂದ್ರೆ ಸೋದರ ಮಾವ ಸೋದರಲ್ಲಿ ಯುದ್ಧ ಮಾಡ್ತಾ ಇದ್ದಾನೆ. ದುರ್ಯೋಧನ ತಂತ್ರ ಏನು ಅಂದ್ರೆ ಮನೆ ಮನೆಯಲ್ಲೇ ಯುದ್ಧ ಮಾಡಬೇಕು ಅಂತ ಅರ್ಥ. ಸೋದರ ಮಾವ ಸೋದರೇ ತರ್ತಾನೆ, ಅಪ್ಪ ಅಮ್ಮ ತರ್ತಾನೆ, ಗಂಡ ಹೆಂಡತಿ ತರ್ತಾನೆ, ಮಕ್ಕಳು ಅಪ್ಪಗೆ ತರ್ತಾನೆ. ಕಲಿಯುಗದಲ್ಲಿ ಗಲಾಟೆ ಅಂದ್ರೆ ಅವಳೇನೇ ಗಲಾಟೆಗಳು. ಕೋರ್ಟ್ ಕೇಸಲ್ಲಿ ಸಿಂಹಪಾಲು ಅಂತ ಕೇಳಿದ್ರೆ ಬರೀ ಸಂಬಂಧಗಳ ಕೇಸೇ ಇರ್ತವೆ ಜಾಸ್ತಿ. ಮಠದ ಕೇಸ್ ಈಗಂತೂ ಮಠದ ಕೇಸುಗಳೇ ಜಾಸ್ತಿ. ಕಲಿಯುಗದಲ್ಲಿ ವಿಚಿತ್ರವಾದದ್ದು, ಎಲ್ಲಿ ಗಲಾಟೆ ಬರಲು ಸಾಧ್ಯ ಇಲ್ಲ, ನನ್ಗೊಂಡಿದ್ರೆ ಅಲ್ಲೇ ಗಲಾಟೆ ಬರಬೇಕು. ಎಂಥ ಆಶ್ಚರ್ಯ ನೋಡಿದ್ರ, ಶಲ್ಯರಾಜ ಯಾವ ಪಾಂಡವರಿಗೆ ಅತ್ಯಂತ ಪ್ರಿಯನಾದವರು, ಪಾಂಡವನಕಂದ್ರೆ ಭಾರಿ ಮೆಚ್ಚುತ್ತಾ ಇದ್ದವರು ಅಂತ ಅಲ್ಲಿಗೆ ಹೊರಟವನು. ದುರ್ಯೋಧನ ಎಳ್ಕೊಂಡು ಬಿಟ್ಟು ಇರುತ್ತೆ ವಾಯುದೇವರ ವಿರುದ್ಧ ನಿಲ್ಲಿಸಿದ್ದಾನೆ. ಗಮನಿಸಬೇಕು ನಾವೀಗ, ವಾಯುದೇವರ ದ್ವೇಷವನ್ನ ಯೋಗ್ಯರ ಕೈಯಲ್ಲೇ ಮಾಡಿಸ್ತಾನೆ ದುರ್ಯೋಧನ ಅಂತ ಅರ್ಥ. ಯೋಗ್ಯರ ಕೈಯಲ್ಲಿ ಹರಿವಾಯುಗಳ ದ್ವೇಷವನ್ನ ಮಾಡಿಸ್ತಕ್ಕಂತ ಪರಮ ಪಾಪಿಯವನು ಶಲ್ಯರಾಜ. ದುರ್ಯೋಧನ ಅನ್ನ ತಿಂದಿದ್ದರ ಫಲ ಇತ್ತು, ಕೆಟ್ಟ ಅನ್ನ ತಿಂದಿದ್ದಕ್ಕೆ ವಾಯುದೇವರ ಬಯ ಸ್ಥಿತಿ ಬಂತು ಅಂತ ಅರ್ಥ. ವಾಯುದೇವರ ವಿರುದ್ಧ ಯುದ್ಧ ಮಾಡ್ತಕ್ಕ ಸ್ಥಿತಿ ಬಂದಿದೆ, ನಿರ್ವಾಹ ಇಲ್ಲ. ಯುದ್ಧ ಆದ್ರೆ ಯುದ್ಧನೇ ಮಾಡಲಿಕ್ಕೆ ಶುರು ಮಾಡಿದರಂತೆ. ಯುದ್ಧ ಬಹಳ ರೋಚಕವಾದದ್ದು. ಯುದ್ಧ ಹೇಗೆ ನಡೀತಾ ಇದೆ, ಯುದ್ಧದಲ್ಲಿ ಏನೇನಾಗ್ತಾ ಇದೆ, ಅವತ್ತಿನ ದಿವಸ ಹೇಗೆ ಮುಂದುವರಿಯುತ್ತೆ, ಮುಂದೆ ಏನೇನೋ ಒಂದು ಕುತೂಹಲ ಇದೆ. ಅಲ್ಲಿ ಈಗ ಸರಿ ಹಿಡಿತೀನಿ ಅಂತ ಮಾತು ಕೊಟ್ಟಿದಾರಲ್ಲ, ಸರಿ ಹಿಡಿತಾರ ಅಂತ ಒಂದು ಪ್ರಶ್ನೆ ಇದೆಯಲ್ಲ, ಅದಕ್ಕೆಲ್ಲ ಉತ್ತರ ದ್ರೋಣ ಪರ್ವ. ಇಡೀ ಯುದ್ಧ ಪರ್ವಗಳಲ್ಲೇ ದ್ರೋಣ ಪರ್ವ 5 ದಿವಸ ದ್ರೋಣಾಚಾರ್ಯ ಸೇನಾಧಿಪತಿ ಅಂದ್ರೆ 5 ದಿವಸಗಳ ಯುದ್ಧ ಮಾಡ್ತಾರೋ. 5 ದಿವಸ ಯುದ್ಧ ಹೆಚ್ಚು ಹೇಳಬೇಕಂತ ಹೊರಟ್ರೆ ತಿಂಗಳುಗಟ್ಟಲೆ ಆಗ್ತಕ್ಕಂಥ ಯುದ್ಧ ಪರ್ವದಲ್ಲಿ ಭಾರಿ ಲಂತಿ ಅಷ್ಟಂದ್ರೆ ದ್ರೋಣ ಪರ್ವನೇ ಭಾರಿ ದೊಡ್ಡ. 5 ದಿವಸ ಯುದ್ಧ ಒಂದ್ ಕಡೆಗೆ ಚಿತ್ರ ವಿಚಿತ್ರ ಯುದ್ಧಗಳು, ಮತ್ತೆ ಅಭಿಮನ್ಯು ಮತ್ತೆ ಮೊದಲಾದ ಬರೋದಲ್ಲ ಇದರೊಳಗೇನೆ. ಭಗದತ್ತ, ಅಭಿಮನ್ಯು, ಜಯದ್ರಥ ಮೊದಲಾದ ಮಹಾಮಹ ಘಟಾನುಘಟನೆ ಸಾಯ ಪರ್ವ ಅಂತ ಕೇಳಿದ್ರೆ ದ್ರೋಣ ಪರ್ವನೇ. ಈ ಬಾರಿ ದ್ರೋಣ ಪರ್ವ ಮುಗಿತಾ ಇದೆ ಸರಿಯಾಗಿ. ಇನ್ನು 6 ದಿವಸಗಳಲ್ಲಿ ದ್ರೋಣ ಪರ್ವ ಮುಗಿಯುತ್ತೆ. ನೀವು ಯುದ್ಧದ ಮಹಾಭಾರತ ಯುದ್ಧ ಎಷ್ಟು ವೆರೈಟಿ ಇರ್ತದೆ, ಎಷ್ಟು ಅತ್ಯಾಶ್ಚರ್ಯಗಳನ್ನು ಕಾಣ್ತವೆ, ಅಸ್ತ್ರ ಪ್ರತ್ಯಸ್ತ್ರಗಳ ವೈಭವ ಏನು, ಎಂಥೆಂಥ ವೀರರುಗಳು ಹೇಗೆ ಒಂದೊಂದೇ ಬಾಣಕ್ಕೆ ಹೋಗುವ ಸಾಧ್ಯತೆ ಇದೆ, ಮೊದಲಾದ ಎಲ್ಲ ವಿಷಯವನ್ನು ಕಾಣಬೇಕು ಅಂತಿದ್ರೆ ದ್ರೋಣ ಪರ್ವವನ್ನು ನಾವು ಬಹಳ ಶ್ರದ್ಧೆಯಿಂದ ಗಮನಿಸಬೇಕು. ಅದು ಆಗ ನಮಗೆ ಮಹಾಭಾರತದ ಒಂದು ಕೌಶಲ್ಯ ಏನು ಅಂತ ತಿಳಿಯುತ್ತದೆ. ಇವತ್ತು ಸರಿಯಾಗಿ ನಾಳೆ ಸರಿಯಾಗಿ ನಾಳೆಯಿಂದ 7ರಿಂದ ಲೇಟ್ ತಯಾರ ಆಗೋದಿಲ್ಲ, ಮೊದಲು ಬರಲಕ್ಕೂ ಆಗಲಿಕ್ಕಿಲ್ಲ. ಸರಿಯಾಗಿ 7 ಗಂಟೆಯಿಂದ 8 ಅತಿ ಪ್ರಸಂಗ ನೋಡ್ಕೊಂಡ್ಬಿಟ್ಟು 8:00 ಕಾಲೊಳಗೆ ಪ್ರವಚನ ಪ್ರತಿನಿತ್ಯ ಸಕಾಲಕ್ಕೆ ನಡೆಯುತ್ತೆ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಗಣಪತಿ ನೇರಿತಃ ಯದವೋಚಮಹಂ ತೇನ ಶ್ರೀಯತಾಂ ಕಮಲಾನಯ.